யோந்தஃ ப்ரவிஷ்ய மம வாச விமாம் ப்ரசுப்தாம் சஞ்சீவயத்யஹில சக்திஹரஸ்வதாம்னா அன்யாம்ஸ்ய ஹஸ்த சரண ஸ்ரவணத்வகாதீன் ப்ராணான் நமோ பகவதே புருஷாய துக்ஷிம் ஜெயதி ஹரிர சிந்தியஹ சர்வ தேவைக வந்தியஹ பரம குரு ரவிஷ்டா வாப்திதஸ் சஜ்ஜனானாம் நிஹில குணகணர்ணோ நித்ய நிர்முக்த தோஷஹ சரசிஜநயனோசௌ ஸ்ரீபதிர் மனதோ நஹ யஸ்மாத் ப்ரஹ்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. லசது ஸ்ரீமத் ஆனந்த தீர்த்தேந்துர்னோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிக்ருந்ததி. வாடிதே கரவாண்யம்ப சரணௌ ஹ்ருதி சர்வதா மத்வாக்ய சரநிர்பூயாத் ஸ்ரீமத் ஆச்சாரிய பாவகா. ஹராய பஜகாஷ்ட ஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுராவோஹம் ஈடே சேதோபி மானினஹ யூயம் சர்வே பிரபுருத மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ காமசுஸ்மிருதஹ சிந்தாமணிஸ்து வியாசாரியஹ முனித்ரய முதாஹ்ருதம். வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மியஹம். பிருத்விமண்டல மத்யஸ்தாஹ பூர்ணபோத மதானுகாஹ வைஷ்ணவா விஷ்ணுஹ்ருதயாஹ தான்நமஸ்யே குரும் மம. ஸ்ரீகுருப்யோ நம. ஹரிஹ ஓம். நாராயணாய பரிபூர்ணகுணார்ணவாய விஸ்வோதயஸ்திதிலயோன்நியதிப்ரதாய ஞானப்ரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் உபுமத்யமீஷம் வந்தே பவக்னமமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே. பரம பவித்ரவாத ஸ்ரீமத் மகாபாரதத ಶಲ್ಯಪರ್ವದ ಆರಂಭ ಇವತ್ತಿನ ದಿವಸ. ಕಳೆದ ಸಲ ಕರ್ಣಪರ್ವದೊಂದಿಗೆ ಮುಕ್ತಾಯವಾಗಿತ್ತು. ಮಹಾಭಾರತದ ಒಟ್ಟು 18 ಪರ್ವಗಳಲ್ಲಿ ಕರ್ಣಪರ್ವ ಮೊದಲನೇದಾಗಿ ಆದಿಪಂಚಕಾಂಕ್ಷಸರು ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವಗಳನ್ನು ಆದಿಪಂಚಕ ಅಂತ ಕರೆದಿದ್ದಾರೆ. ಆಮೇಲೆ ಭೀಷ್ಮಪರ್ವ, ಕರ್ಣಪರ್ವ ಮತ್ತು ದ್ರೋಣಪರ್ವ, ಶಲ್ಯಪರ್ವ, ಸೌಪ್ತಿಕ ಪರ್ವ ಇಷ್ಟು ಪರ್ವಗಳನ್ನು ಯುದ್ಧ ಪಂಚಕ ಅಂತ ಕರೀತಾರೆ. ಅದರಲ್ಲಿ ಕರ್ಣಪರ್ವ ಮುಕ್ತಾಯವಾಗಿದೆ ಅಂದರೆ 8 ಪರ್ವಗಳು ಮುಕ್ತಾಯವಾದಂತೆ ಲೆಕ್ಕ. ಇನ್ನು 10 ಪರ್ವಗಳಷ್ಟು ಮಹಾಭಾರತ ಉಂಟು. ಅದರಲ್ಲಿ ಕರ್ಣಪರ್ವದ ಮುಖ್ಯವಾದ ಘಟ್ಟ ಕರ್ಣ ಅತ್ಯಂತ ಸಾತ್ವಿಕನಾದಂಥ ವ್ಯಕ್ತಿ, ಸೂರ್ಯನ ಅವತಾರ, ಜಗತ್ತಿಗೆ ಬೆಳಕೊಡ್ತಕ್ಕಂಥ ಸೂರ್ಯನ ಅವತಾರ. ಅಂಥವನು ದುರ್ಯೋಧನದ ಕಡೆಗೆ ಸಿಕ್ಕು ಎಂಥ ದುರಂತವನ್ನು ಕಂಡ ಮೊದಲು ಹೇಳುತ್ತಾರೆ. ಕಲಿ ಎಂಥ ಮಹಾ ಅಜ್ಞಾನ ಮಿಥ್ಯಾಜ್ಞಾನಗಳ ಸ್ವರೂಪ ಅಂದರೆ ಸೂರ್ಯನನ್ನೂ ಆಕ್ರಮ ಮಾಡತಕ್ಕಂತಹ ಒಂದು ವಿಚಿತ್ರವಾದ ರೀತಿ. ರಾಹು ಸೂರ್ಯನ ಬಾಹ್ಯ ಪ್ರಕಾಶವನ್ನು ನಿಯಂತ್ರಣ ಮಾಡಿ ಮುಚ್ಚಾಕಿದರೆ ಈ ಒಬ್ಬ ದುರ್ಯೋಧನ ಸೂರ್ಯನ ಅವತಾರವಾದ ಕರ್ಣನ ಅಂತಃಶಕ್ತಿಯೇ ಮುಚ್ಚೋಹ ಮಾಡ್ತಾನೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಒಂದು ಕಡೆಗೆ ದುರ್ಯೋಧನ, ಒಂದು ಕಡೆಗೆ ರಾಹು, ಇಬ್ಬರು, ಅಲ್ಲಿ ಸೂರ್ಯ, ಇಲ್ಲಿ ಕರ್ಣ. ಅದರ ದುರಂತ ಕರ್ಣದ ಅವಸಾನವೇ ಆಗಿ ಹೋಯಿತು. ಕರ್ಣನಂತ ಮಹಾನುಭಾವ ದುರಂತಕ್ಕೊಳಗಾದ. ಕರ್ಣ ದುರ್ಯೋಧನನ ವಶವಾಗಿದ್ದಕ್ಕೆ ಅವನು ಹಾಳಾದ. ಅದೇ ಏನಾದರೂ ಕರ್ಣ ಸುಗ್ರೀವನಾಗಿದ್ದ ಕಾಲಕ್ಕೆ ಎಷ್ಟು ಮೇಲೆ ಹೋಗಿಬಿಟ್ಟ, ಕವಿರಾಜ್ಯ ಆಸೀತ್ ಅಂತ ಹೇಳುತ್ತಾರೆ, ಕವಿಗಳ ರಾಜನಾಗಿಬಿಟ್ಟ. ಅದೇ ಕರ್ಣ ಅಲ್ಲಿ ಹನುಮಂತನ ಅನುಗ್ರಹಕ್ಕೆ ಪಾತ್ರನಾಗಿ ರಾಮನ ಕೃಪೆಗೆ ಒಳಗಾಗಿ ಸುಗ್ರೀವ ಕಪಿಗಳ ರಾಜರಾದರೆ ಇಲ್ಲಿ ಹರಿವಾಯುಗಳಿಂದ ದೂರ ಆಗಿಬಿಟ್ಟ. ಇದು ಆಶ್ಚರ್ಯ. ಹರಿವಾಯುಗಳಿಗೆ ಹತ್ತಿರವಾಗಿದ್ದಕ್ಕೆ ಅಷ್ಟು ಮೇಲೆ ಹೋದ, ದೂರ ಆಗಿದ್ದಕ್ಕೆ ಇಷ್ಟು ಕೆಳಗೆ ಹೋಗಿಬಿಟ್ಟ ಕರ್ಣ. ನಮಗಾಗ ಅರ್ಥ ಆಗುತ್ತೆ. ಉಳಿದೆಲ್ಲ ಕರ್ಣನಿಗಿದ್ರು ಕೂಡ ಅವರಿಬ್ಬರ ಅನುಗ್ರಹ ಇಲ್ಲದೆ ಹೋಗಿದ್ದಕ್ಕೆ ಕರ್ಣ ದೂರ ಆದ, ತನ್ನ ಪ್ರಾಣವನ್ನೇ ಕಳ್ಕೊಳ್ತಕ್ಕಂಥ ವಿಚಿತ್ರ ಸನ್ನಿವೇಶ ಒದಗಿತ್ತು. ಇವತ್ತು ಲೋಕದೊಳಗೆ ದುರ್ಯೋಧನ ಎಲ್ಲಿದ್ದಾನೆ ಅಂತ ಕೇಳಿದಾಗ ಇಲ್ಲವೇ ಇಲ್ಲ. ಅಜ್ಞಾನ ಮಿಥ್ಯಾಪತಿ ರೂಪತೋಸವು ಅಂತ ಕರೀತಾರೆ. ತಿಳುವಳಿಕೆ ಇಲ್ಲದೆ ಇರೋದು ಅಜ್ಞಾನ, ತಪ್ಪು ತಿಳುವಳಿಕೆ ಇರೋದು ಮಿಥ್ಯಾಜ್ಞಾನ. ಒಂದು ತಿಳುವಳಿಕೆ ಇಲ್ಲ, ಕಲಿ ಬಂದ ಅಂತ ಅರ್ಥ. ತಪ್ಪು ತಿಳುವಳಿಕೆ ಇದೆ, ಕಲಿ ಬಂದ ಅಂತ ಅರ್ಥ. ಅದು ಬಂದರೆ ಇವತ್ತು ಸೂರ್ಯನಂಥವನಿಗೂ ಉಳಿದಾಲ ಇಲ್ಲ ಅಂದರೆ ಉಳಿದವರ ಪಾಡೇನು ಅಂತ ಗೊತ್ತಾಗ್ತದೆ. ಇನ್ನು ಒಳಗಿಂದ ಅಜ್ಞಾನ ಮಿಥ್ಯಾಜ್ಞಾನಗಳು, ಹೊರಗಿನಿಂದ ದುರ್ಯೋಧನ ಸುಯೋಧನ. ಅದರ ಧನ ಈ ಕಿವಿ ಏನಾದರೂ ಧನಕ್ಕೆ ಅಡ್ಜಸ್ಟ್ ಆದರೆ ದೇವರು ಮರೆತು ಬಿಡ್ತಾನೆ ಅಂತ ಅರ್ಥ. ಕರ್ಣನ ಕೈ ದುರ್ಯೋಧನ ಕೈ ಸಿಕ್ಕಿತ್ತು. ಕರ್ಣ ದುರ್ಯೋಧನ ವಶವಾಗಿದ್ದಾಗ ನಮ್ಮ ಕಿವಿ ಎಲ್ಲ ಇವತ್ತು ಈ ಷೇರ್ ಮಾರ್ಕೆಟ್ ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ದಾಗ ಸುಧಾದಿ ಗ್ರಂಥಗಳ ಬಗ್ಗೆ ಆಸಕ್ತಿ ಇರದ ಮನುಷ್ಯನಿಗೆ ಫಲಿತಾಂಶ ಏನು ಅಂದ್ರೆ ಜೀವನ ಹಾಳಾಗಿ ಹೋಗುತ್ತೆ. ನಮ್ಮ ಜೀವನ ತತ್ರಾಪಿ ಜನ್ಮಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮಶತಕೋಟಿಷು ಮತ್ಪರತ್ವಂ. ಇಂಥ ದೊಡ್ಡ ಜೀವನ ಮತ್ತು ಧನ ಕನಕಗಳಿಗೆ ವಶವಾಗಿ ಬಿಟ್ರೆ ಅದು ದುರಂತವನ್ನಲ್ಲದೆ ಇನ್ನೇನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ನಿದರ್ಶನ. ಅಂತೂ ಕರ್ಣನನ್ನ ಅರ್ಜುನ ಸಂಹಾರ ಮಾಡ್ತಾನೆ. ಕೃಷ್ಣನ ನೇತೃತ್ವದಲ್ಲಿ ಸಂಹಾರ ಕ್ರಿಯೆ ನಡೀತು. ಅಂದ್ರೆ ಯಾರು ದುರ್ಯೋಧನನಿಗೆ ವಶವಾಗ್ತಾರೋ ಅವರನ್ನ ದೇವರೇ ಕೊಲ್ಲಿಸ್ತಾನೆ ಅಂತ ಅರ್ಥ. ಅದು ಬಹಳ ಮುಖ್ಯ. ದೇವರೇ ಕೊಲ್ಲಿಸಿಬಿಡ್ತಾನೆ, ಕೊಂದುಬಿಡು ಅಂತ ಹೇಳಿ. ಕೊಂದಿದ್ದು ಯಾರು? ಅರ್ಜುನ. ಅರ್ಜುನನಿಂದ ಕರ್ಣನ ನಾಶ ಅಂದ್ರೆ ಒಂದೇ. ಇವತ್ತು ಅರ್ಜುನನಿಂದ ಕರ್ಣ ಅಂತ ಹೇಳಿದ್ರೆ ಕಿವಿ. ನಮ್ಮ ಕಿವಿ ಕೆಟ್ಟ ಕೆಟ್ಟ ಕಡೆ ಹೋಗೋದರ ದುರಭ್ಯಾಸ ಯಾವಾಗ ಬಿಡಬೇಕು ಅಂದ್ರೆ ಅರ್ಜುನನಿಂದ ಬಿಡಬೇಕು ಅಂತ ಅರ್ಥ. ಅರ್ಜುನನ ಬಾಣಗಳ ಬಿದ್ದುವು, ಕರ್ಣ ಕೆಳಗೆ ಬಿದ್ದ. ಅರ್ಜುನ ಅಂದ್ರೆ ಸಾಕ್ಷಾತ್ ಇಂದ್ರಾವತಾರ, ಶ್ರುತಾದಿಹಿ ಅಂತ ಕರೆದ ಶ್ರವಣ ಮನನ ಧ್ಯಾನ. ದೇವರ ಬಗ್ಗೆ ನಾವು ಏನು ಶ್ರವಣ ಮನನ ಧ್ಯಾನಗಳನ್ನು ಮಾಡ್ತೇವೆ ಅದರ ಪ್ರಭಾವದಿಂದ ಈ ಕೆಟ್ಟ ಕಿವಿ ಹೋಗಿ ಒಳ್ಳೆ ಕಿವಿ ಬರುತ್ತೆ ಅಂತ ಅರ್ಥ. ಕೆಟ್ಟ ಕಿವಿ ಅಂದ್ರೆ ಅದು ಸಹಸ್ರವರ್ಮನ ರಾಕ್ಷಸ ಸೇರ್ಕೊಂಡಿದ್ದ ಕರ್ಣ ಕುಂಡಲದೊಳಗೆ. ಕವಚ ಮತ್ತು ಕುಂಡಲ ಅಂತ ಹೇಳಿದ್ರೆ ಸಹಸ್ರವರ್ಮ ರಾಕ್ಷಸನ ಪ್ರವೇಶವಾಗಿತ್ತಾನೆ. ಅದು ಹೋಗಿಬಿಟ್ರೆ ಶುದ್ಧವಾದ ಕರ್ಣ. ಅದು ಶುದ್ಧವಾದ ಕರ್ಣ ಅಂತ ಹೇಳಿದ ಹರಿಕಥೆಯನ್ನು ಕೇಳಿದರೆ ಶುದ್ಧವಾದ ಕರ್ಣ. ಅದನ್ನು ಬಿಟ್ಟು ಬೇರೆ ಅದನ್ನು ಕೇಳಿದರೆ ಅದರ ಅಶುದ್ಧವಾದ ಕರ್ಣ ಅಂತ ಕರೀತಾರೆ. ಅದು ಕರ್ಣನ ಅವಸಾನದ ಕಥೆ. ಇನ್ನೊಂದಿಷ್ಟ ಕರ್ಣನ ಉದ್ಧಾರದ ಕಥೆ ಅದು. ಕರ್ಣ ಇಲ್ಲಿಂದ ಕೊಂದು ಅಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ. ಕರ್ಣ ಮೇಲಕ್ಕೆ ಹೋಗ್ತಾನೆ ಹೊರತು ಅಧಪತನ ಹೊಂದೋದಿಲ್ಲ. ಅವನ ಜೀವನ ಇಲ್ಲಿಗೆ ಮುಕ್ತಾಯವಾಯಿತು, ಭೌತಿಕ ಜೀವನ. ಅನಂತರ ತನ್ನ ಮೂಲ ರೂಪವನ್ನು ಸೇರಿ ಸೂರ್ಯನಾಗಿ ಯಥಾಪ್ರಕಾರ ಬೆಳಗ್ತಾ ಇದ್ದಾನೆ. ಅಂದರೆ ಧನದ ಮೋಹ ಯಾವಾಗ ಹೋಯಿತು ಅಂದ್ರೆ ಸತ್ತ ಮೇಲೆ ಹೋಯಿತು ಅಂತ ಅರ್ಥ. ಅಲ್ಲಿವರೆಗೂ ಹೋಗಲಿಲ್ಲ, ಸಾಯೋವರೆಗೂ ಆ ಥರ ದುರ್ಯೋಧನ ಬಿಡಲಿಲ್ಲ. ಅಂದ್ರೆ ಮನುಷ್ಯನನ್ನ ಇವತ್ತು ಧನಕರಗಳ ಆಸೆ ಹಾಗೆ ಪೀಡಿಸುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ಮನುಷ್ಯ ಟೆಂಪ್ಟ್ ಆಗ್ತಾನೆ ದುರ್ಯೋಧನ ಬಿಡ್ಲಕ್ಕೆ. ಆ ಕೃಷ್ಣ ಕರೆದ್ರೂ ಬಿಡಲಿಲ್ಲ, ಈ ಕಡೆ ಮಾನ ಬರೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಅಂದ್ರೆ ಈ ದುಶ್ಚಟಗಳಿಗೆ ಬಲಿಯಾದ ಮನುಷ್ಯನಿಗೆ ಯಾರ ಮಾತು ಕಿವಿಯಲ್ಲಿ ಹೋಗೋದಿಲ್ಲ ಅಂತ ಹೇಳೋದಕ್ಕೆ ನಿದರ್ಶನ ಅದು. ಭಗವಂತ ಅದಕ್ಕೋಸ್ಕರ ಅವನು ಒಳ್ಳೆಯವನೊಂಬ ಕಾರಣಕ್ಕೆ ಕೊಲ್ಲಿಸಿ ಅವನು ಉದ್ಧಾರವನ್ನು ಮಾಡ್ತಾ ಇದ್ದಾನೆ. ಅಲ್ಲಿಗೆ ಕರ್ಣ ಪರಮ ಮುಕ್ತಾಯವಾಗಿ ಧರ್ಮರಾಜ ಅಂತೂ ಆನಂದ ಪಟ್ಟುಬಿಟ್ಟ. ಅಬ್ಬಾ ಕರ್ಣ ಸತ್ತ, ಕರ್ಣ ಸತ್ತ ಅಂತ ಖುಷಿ ಪಟ್ಟಿದ್ದು ಪಟ್ಟಿದ್ದೇನೆ. ಅವನ ಖುಷಿ ಏನಾಗುತ್ತೆ ಅದು ಮುಂದೆ ನಾವು ನೋಡ್ತೇವೆ. ಹಾಗೇನಾಯ್ತು, ದುರ್ಯೋಧನ ಯಥಾ ಪ್ರಕಾರ ಗೋಳಾಡ್ತಾರೆ. ಎಂದು ಸುಖ ಪಡ್ಲಿಕ್ಕೆ ಸಾಧ್ಯ? ದುರ್ಯೋಧನ ಎಂದು ಸುಖ ಪಡ್ತಾನೆ? ದೇವರನ್ನು ಬಿಟ್ಟವನಿಗೆ ಸುಖ ಆಗೋದೇ ಇಲ್ಲ. ನಿನ್ನ ನೆನಹೆನಾಗೆ ಸಂತೋಷ ರಂಗ ವಿಠಲಾರೇಯ. ಸುಖ ಒಳಗಿನಿಂದ ಬರಬೇಕು, ದೇವರು ಹೊರಗೆ ತರಿಸ್ಬೇಕು ಅದನ್ನ. ದೇವರನ್ನು ಬಿಟ್ಟವರಿಗೆ ಸುಖದ ಅನುಭವ ಆಗೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಎಷ್ಟು ಸುಖವಾಗಿದ್ದಾರಲ್ಲ ಅಂತ ಕೇಳಿದರೆ ಸುಖ ಅಲ್ಲದು, ಸುಖ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಮೊದಲೇ ತೋರುತ್ತಿದೆ ಮೊದಲ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ ಅಂತ ಹೇಳ್ತಾರಲ್ಲ ಹಾಗೆ. ಅದು ಆಸ್ಪತ್ರೆ ಆರಾಮಾಗಿದ್ದೇನೆ ಅಂದ್ರೆ ಏನರ್ಥ? ಅದಕ್ಕೆ ಆರಾಮಾಗಿದ್ರೆ ಆಸ್ಪತ್ರೆಗೆ ಯಾಕೆ ಹೋಗ್ತಿದ್ದ ಈ ಮಧ್ಯೆ? ಆಸ್ಪತ್ರೆಯಲ್ಲಿ ಆರಾಮಾಗಿರೋದು ಅಂದ್ರು ಒಂದೇ, ಲೌಕಿಕದ ಸುಖ ಬದುಕ್ತೇವೆ ಅಂದ್ರು ಅಷ್ಟೇನೆ. ಏನು ಸುಖ ಅರ್ಥ ಇಲ್ಲ ಅಂತ ಅವ್ರಿಗೆ ಅರ್ಥ ಆಗಿಲ್ಲ ಅಂತಾರೆ ಹೊರತು ಬೇರೆ ಏನೂ ಅಲ್ಲ. ತಿಳ್ಕೊಳ್ಬೇಕಷ್ಟೇ, ಆದಷ್ಟು ಬೇಗ ಹೊರಗೆ ಹೋಗಬೇಕು. ಅಲ್ಲಿ ಆಸ್ಪತ್ರೆಯಿಂದ ಹೊರಗೆ ಹೋಗಿ ಡಿಸ್ಚಾರ್ಜ್ ಯಾವಾಗ ಮಾಡ್ತೀರಿ ಅಂತ ಕೇಳ್ತಿರ್ತಾರೆ ನೋಡಿದ್ರೆ. ಯಾವ ಡಿಸ್ಚಾರ್ಜ್ ಮಾಡ್ತಾರೆ, ಯಾವ ಡಿಸ್ಚಾರ್ಜ್ ಮಾಡ್ತಾರೆ. ಅದೇ ರೀತಿನೇ ಸಂಸಾರದಿಂದ ಡಿಸ್ಚಾರ್ಜ್ ಆಗಬೇಕು ಅಂತ ಹೇಳಿದ್ದಾರೆ. ಸಂಸಾರದಿಂದ ಹೊರಗೆ ಹೋಗಿಬಿಟ್ರೆ ಅದನ್ನೇ ಸಾಧನೆ ಅಂತ ಕರೀ. ಹೊರಗೆ ಹೋಗೋದಕ್ಕೆ ಬೇರೆ ದಾರಿ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ದುರ್ಯೋಧನನಿಗೆ ಗೋಳು ಅಂದ್ರೆ ಒಂದೇ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತ ಹೇಳ್ತಾರೆ. ಧನ ಎರಡಕ್ಕೂ ದುಃಖ ಕಾಣಕ್ಕ, ಎರಡಕ್ಕೂ ದುಃಖ, ಇಹಕ್ಕೂ ದುಃಖ ಪರಕ್ಕೂ ದುಃಖ ಅಂತ. ಇಟ್ಕೊಳ್ಳೋಕ್ಕೂ ದುಃಖ, ಕೊಡೋದಕ್ಕೂ ದುಃಖ. ಎರಡು ಇಟ್ಕೊಳ್ಳಕ್ಕೆ ಎಲ್ಲಿ ಇಟ್ಕೊಳ್ಬೇಕು ಕಷ್ಟ, ಕೊಟ್ರೆ ಹೋಯ್ತಲ್ಲ ಅಂತ ಹೋಯ್ಕೋತಾನೆ, ಮತ್ತೆ ಇದೊಂದು ಕಷ್ಟ. ಈಗ ಎರಡಕ್ಕೂ ದುಃಖನೇ. ದುರ್ಯೋಧನ ಓಡಾಡದ, ಮತ್ತೆ ಬೆಳಗಾಯ್ತು. ಆದ್ರೆ ದುರ್ಯೋಧನ ಮನಸ್ಸೊಳಗೆ ಮಾತ್ರ ಬೆಳಗಾಗೋದೇ ಇಲ್ಲ. ಬದ ಆಶ್ಚರ್ಯ, ಹೊರಗೆ ಬೆಳಗಾಗ್ತಿತ್ತೆ ಹೊರತು ಒಳಗೆ ಬೆಳಗಾಗಲೇ ಇಲ್ಲ ಅವನಿಗೆ. ಏನ್ ಮಾಡಿದನಂತೆ, ಪ್ರಭಾತಾಯ ಅಂತ ಶರ್ವರಿಯಾಂ ಗುರುಪುತ್ರಾನುಮೋದಿತ ಶಲ್ಯಂ ಸೇನಾಪತಿಂ ಕೃತ್ವ ಯೋದ್ಧುಂ ದುರ್ಯೋಧನೋಭ್ಯಯ. ಬೆಳಗಾದ ಮೇಲೆ ಶಲ್ಯನಿಗೆ ಸೇನಾಧಿಪತ್ಯವನ್ನು ಕೊಡುತ್ತಾರೆ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ಸೇನಾಧಿಪತ್ಯ ಕೊಡಲಿಕ್ಕೆ ಅಶ್ವತ್ಥಾಮರ ಅಪ್ಪಣೆ ತಗೊಂಡಂತೆ. ಗುರುಪುತ್ರರೇ, ನಾವು ನೀವು ಸೇನಾಧಿಪತಿ ಮಾಡ್ತೇನೆ ಶಲ್ಯನನ್ನು ಅಂತ ಹೇಳಿದಾಗ ಅವರು ಒಪ್ಪಿಕೊಂಡ್ರು. ಅರ್ಥ ಮಾಡ್ಕೊಳ್ಬೇಕು. ಮೊದ್ಲು ಏನ್ ಬರೆದ ಭಟ್ಟನಾರಾಯಣ ಅಂಬನ್ ಏನ್ ಬರೆದ ವೇಣು ಸಂಹಾರದೊಳಗೆ, ದ್ರೋಣ ಪರ್ವ ಆಗ್ತಿರ್ಲಿಕ್ಕೇನೆ ಈ ಕರ್ಣ ಅಶ್ವತ್ಥಾಮರಲ್ಲಿ ಸೇನಾಧಿಪತಿ ದೊಡ್ಡ ಗಲಾಟೆಯಾಗಿ ಹೋಯ್ತು. ನನಗೆ ಸೇನಾಪತ್ಯ, ನನಗೆ ಸೇನಾಪತ್ಯ ಅಂತ ಗಲಾಟೆ ಮಾಡಿಕೊಂಡ್ರು ಅಂತ ಏನೋ ಬರೆದು ಬಿಟ್ಟಿದ್ದಾರೆ. ಇಲ್ಲಿ ಯೋಚನೆ ಮಾಡಿ, ಸುಳ್ಳು ಅಂತ ಈಗಾಗಲೇ ಹೇಳಿಯಾಗಿದೆ. ಇಲ್ಲಿ ನೋಡಿಬೇಕಾದ್ರೆ ಕರ್ಣನಿಗೆ ಸೇನಾಧಿಪತ್ಯ ಅಲ್ಲಿ ಸಿಕ್ತು, ಅಶ್ವತ್ಥಾಮರಿಗೆ ಸಿಗಲಿಲ್ಲ ಅಂತ ಆಗಿದ್ರೆ ಈಗ ಆಗಬಹುದಾಗಿತ್ತು. ಬೇಕಾದ್ರೆ ಅವರು ಈಗಲೂ ಆಗಲಿಲ್ಲ. ಆಗಲೂ ಕೂಡ ಅಶ್ವತ್ಥಾಮರು ಕರ್ಣನಿಗೆ ಅವಕಾಶ ಕೊಟ್ಟರೆ ಹೊರತಾವ ಆಗಲಿಕ್ಕೆ ಇಷ್ಟಪಡಲಿಲ್ಲ. ಈಗಲೂ ಕೂಡ ಶಲ್ಯನಿಗೆ ಕೊಡಿಸಿದ್ರು ತಾವೇ ಆಗ್ಲಿಕ್ಕೆ ಇಷ್ಟಪಡಲಿಲ್ಲ. ಇದ ಅರ್ಥ ಮಾಡಿಕೊಂಡ್ರೆ ಅಶ್ವತ್ಥಾಮರು ಇಷ್ಟಪಟ್ಟು ತ್ಯಾಗ ಮಾಡಿದ್ದೆ ಹೊರತು ಅವ್ರ ಪದವಿಯನ್ನು ಅಪೇಕ್ಷೆ ಪಟ್ಟಿದ್ದಲ್ಲ. ಇದೆಲ್ಲ ಗೊತ್ತಿಲ್ಲದ ಕವಿಗಳು ಅದನ್ನ ಕೆಡಿಸಿ ಅವರೊಬ್ಬ ಸಾಮಾನ್ಯ ಒಬ್ಬ ಅಧಿಕಾರ ಲಾಲಸೆಯ ಮನುಷ್ಯ ಹೇಗೆ ವರ್ತಿಸಬೇಕು ಹಾಗೆ ವರ್ತಿಸ್ತಾರೆ ತಿಳ್ಕೊಳ್ತಾರಲ್ಲ, ತುಂಬಾ ತಪ್ಪು. ಶಲ್ಯನ ಸೇನಾಪತ್ಯ ಕೊಟ್ಟಾಯ್ತು, ದುರ್ಯೋಧನನಿಗೆ ಆಸೆ. ಇಲ್ಲಿ ಸೋದರ ಮಾವ ಈಗ ಇಷ್ಟೊತ್ತು ಮೊದಲು ಕಳಿಸಿದ ಭೀಷ್ಮರನ್ನ ಅವರು ತಾತ, ಆಮೇಲೆ ಸೇನಾಧಿಪತ್ಯ ಕೊಟ್ಟ ದ್ರೋಣರಿಗೆ ಅವರು ಗುರುಗಳು, ಈಗ ಕೊಡ್ತಾರೆ ಸೋದರ ಮಾವ. ಏನಾದರೂ ಒಂದು ವ್ಯವಸ್ಥೆ ಆಗಬೇಕು. ಆಮೇಲೆ ಕರ್ಣನ ಅಣ್ಣ ಅಂತ ಗೊತ್ತಿಲ್ಲ ಅಷ್ಟೇ ಪಾಂಡವರಿಗೆ, ಅಣ್ಣವನು ಅವನ್ನು ಕಳಿಸ್ತೆ. ಈ ನೋಡಿದ್ರೆ ಶಲ್ಯನನ್ನು ಕಳಿಸ್ತಾ ಇದ್ದಾನೆ ಸೋದರ ಮಾವ ನಕುಲಸರ ದೇವರಿಗೆ ಸಾಕ್ಷಾತ್ ಆಗಿ ಉಳಿದವರಿಗೆ. ಅದರಿಂದ ಪಾಂಡವರು ಯುದ್ಧ ಬಿಟ್ಟುಬಿಡ್ತಾರೋ ಅಂತ ಯೋಚನೆ ಅವನು, ಯುದ್ಧವನ್ನು ಬಿಟ್ಟುಬಿಡ್ತಾರೋ ಅಂತ ಹೇಳಿ ಹಿಂದೆ ಮಾಡ್ತಿದ್ರಂತೆ. ಈ ನಮ್ಮ ಭಾರತೀಯ ಸಂಸ್ಕೃತಿಯ ಜನಗಳ ಮೇಲೆ ಯುದ್ಧಕ್ಕೆ ಅಂತ ಬಂದಾಗ ಏನ್ ಮಾಡ್ತಿದ್ರು ಗೊತ್ತೇನು, ಬೇರೆಯವರೆಲ್ಲ ಕೂಡ ಬೇರೆ ಧರ್ಮದವರು ಮುಂದೆ ಹಸುಗಳನ್ನು ತಂದು ಬಿಡ್ತಾ ಇದ್ರು. ಅವ್ರು ಬಾಣ ಹೊಡೆಯಾಗಿಲ್ಲ, ಹೊಡೆಯ ಯಾಕೆ ಹಸುಗಳು ಏಟು ಬಿಡುತ್ತೆ. ಅವ್ರು ಸುಮ್ಮನೆ ಇವರು ಅವ್ರನ್ನ ಹೊಡೆಯೋದು, ಆ ಹಸು ಬಿದ್ರೆ ಅವ್ರ ಯೋಚನೆ ಇಲ್ಲಲ್ಲ ಅವರಿಗೆ, ಹಸುವನ್ನು ಹೊಡೆಯೋದು ಇವರನ್ನು ಹೊಡೆಯೋದು. ಅವ್ರು ಹೊಡಿಬಾರದು, ಮುಂದೆ ಹಸುಗಳನ್ನ ಬಿಡತಕ್ಕಂತ ಪದ್ಧತಿಯನ್ನು ದುರ್ಯೋಧನ ಮಾಡಿದವನು. ಆ ರೀತಿಯಾಗಿ ಭೀಷ್ಮರು, ದ್ರೋಣರು, ಕರ್ಣಾಸಿ ಎಲ್ಲ ಒಳ್ಳೆಯವರೇ, ಒಳ್ಳೆಯವರು ಮುಂದೆ ಮಾಡಿ ತಾನು ಹಿಂದೆ ಬರ್ತಾರೆ. ಅವ್ರನ್ನ ಹೊಡೆಯೋವರೆಗೂ ನಾನು ಹೊಡೆಯೋಗಿಲ್ಲ, ಅವ್ರನ್ನ ಹೊಡಿಲಿಕ್ಕೆ ಇಲ್ಲ ಅಂತ ತಿಳ್ಕೊಂಡ್ರೆ ಅದನ್ನೇ ಭಗವಂತ ಹೇಳಿದ. ಯೋಚನೆ ಮಾಡಬಾರದು. ನಾರಾಯಣ ದುಡಿತ ಅದರ ಬಂಧಿನಿ ಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ಹರಿದ್ವೇಷಗಳಿಗೆ ಹೇಗೆ ಶಿಕ್ಷೆ ಕೊಡಬೇಕು, ಹರಿದ್ವೇಷಗಳಿಗೆ ಭಗವಂತನ ದ್ವೇಷಗಳಿಗೆ ಯಾರು ಸಹಕಾರ ಕೊಡ್ತಾರೆ ಅವರನ್ನು ನಾಶ ಮಾಡಬೇಕು ಅನ್ನೋ ತತ್ವವನ್ನು ಭಗವಂತ ತೋರಿಸಿದೆ. ಅದಕ್ಕೆ ಭೀಷ್ಮರು ಹೋದರು, ದ್ರೋಣರು ಹೋದರು, ಕರ್ಣನು ಹೋದ. ಭೀಷ್ಮರಿನ್ನು ಪ್ರಾಣ ಹಿಡ್ಕೊಂಡಿದ್ದಾರೆ ಅಷ್ಟೇ. ಈಗ ಶಲ್ಯರಾಜನ ಸರದಿ ಬಂತಂತೆ. ದುರ್ಯೋಧನ ಅವಕಾಶ ಕೊಟ್ಟ ಅಂದ್ರೆ ಅವರು ಸತ್ರು ಅಂತಾನೆ ಅರ್ಥ, ಬೇರೆ ದಾರಿನೇ ಇಲ್ಲ. ಇಸೋದ್ ಬದುಕರು ಹೋಗ್ತಾರೆ ಅಂತ ಅರ್ಥ. ಶಲ್ಯನ ಸೇನಾಧಿಪತಿ ಕೊಟ್ಟು ಕಳಿಸಿದಾಗ ಯುದ್ಧ ಪ್ರಾರಂಭವಾಯ್ತಂತೆ. ಅವತ್ತು ಬೆಳಿಗ್ಗೆ ಪಾಂಡವರಲ್ಲಿ ಒಂದು ಸಭೆ ಒಂದು, ಕೃಷ್ಣ ಎಲ್ಲ ಹೇಳ್ತಾ ಬರ್ತಾನೆ. ಅವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡ್ತಾ ಇದ್ದಾನೆ. ನೋಡಿ, ಭೀಷ್ಮರನ್ನ ಅರ್ಜುನ ತನ್ನ ಬಾಣಗಳಿಂದ ಹೊಡೆದ, ದ್ರೋಣರನ್ನ ವಿಶೇಷವಾಗಿ ಧೃಷ್ಟದ್ಯುಮ್ನ ನೆಪವಾಗಿ ಬಂದಿದ್ದ ದ್ರೋಣರು ಹೊರಟೋದ್ರು, ಕರ್ಣನನ್ನ ಪ್ರತಿಜ್ಞೆ ಮಾಡಿದಂತೆ ಅರ್ಜುನ ಕೊಂದ, ಇನ್ನು ದುಶ್ಯಾಸನಾದಿಯ ಸಂಹಾರ ಭೀಮಸೇನ ಮಾಡಿ ಆಗಿದೆ ಈಗಾಗಲೇ. ಈಗ ಧರ್ಮರಾಜ ನಿನ್ನ ಸರದಿ ಶಲ್ಯನನ್ನು ನೀರು ಕೊಲ್ಲಬೇಕು ಅಂತ ಹೇಳಿದನು. ಇಷ್ಟು ತಾನು ತೀರ್ಮಾನ ಮಾಡಿ ಶಲ್ಯನ ಸಂಹಾರ ನಿನ್ನ ಕೈಲಾಗಬೇಕು. ಆಗ ಧರ್ಮರಾಜ ಹೇಳ್ತಾರೆ, ಓ ಆಗಲಿ ಅಂತ ಒಪ್ಪಿಕೊಂಡಂತೆ ಶಲ್ಯರಾಜ. ನೋಡಿ, ಇದು ಬಹಳ ಮುಖ್ಯ. ಯಾತಕ್ಕೆ ಕೃಷ್ಣ ಹಾಗೆ ಮಾಡ್ತಾನೆ ಗೊತ್ತೇನು? ಧರ್ಮರಾಜನಿಗೆ ಮೊದಲಿಂದ ಬಂಧು ಬಾಂಧವರು ಭಾರಿ ಪ್ರೀತಿ. ಶಲ್ಯರಾಜ ಅಂತೂ ಸೋದರ ಮಾವ, ಅವನು ನೀನು ಕೊಲ್ಲಬೇಕು ಅಂತ ಹೇಳೋದ್ರ ಮೂಲಕವಾಗಿ ಅಭಿಮಾನ ಗೆಲ್ಲಬೇಕು ಎಂಬುದನ್ನು ತೋರಿಸಿಕೊಡುತ್ತೆ. ಅಭಿಮಾನ ಗೆಲ್ಲಬೇಕು ನೀನು ಅಂತ ಹೇಳಿದಾಗ ಧರ್ಮರಾಜ ಒಪ್ಪಿಕೊಂಡಂತೆ, ಕೃಷ್ಣ ನೀನು ಹೇಳಿದಾಗೆ ಮಾಡ್ತೇನೆ ಅಂತ ಹೇಳುತ್ತಾನೆ. ಯುದ್ಧ 18ನೇ ದಿವಸದ ಯುದ್ಧ, 17ನೇ ದಿವಸ ಮಧ್ಯಾಹ್ನ 3-4 ಗಂಟೆ ಹೊತ್ತಿ ಕರ್ಣ ಬಿಡುತ್ತಾನೆ. ಸ್ವಲ್ಪ ಯುದ್ಧ ನಡೆದು ಅವತ್ತು ಮುದೋಗಿ ಬಿಡುತ್ತೆ. 18ನೇ ದಿವಸ ಬೆಳಿಗ್ಗೆ ಶಲ್ಯರ ಸೇನಾಧಿಪತ್ಯ ಪ್ರಾರಂಭವಾಯಿತು. ಆಗ ಯುದ್ಧಕ್ಕೆ ಹೊರಟಾಗ ಸನ್ನಿವೇಶ ಹೇಗಿತ್ತು ಅಂತ ಹೇಳುತ್ತಾರೆ. ಆ ಮಹಾರ್ಥದಲ್ಲಿ ಅಧ್ಯಾಯಗಟ್ಟಲೆ ಬರೋ ವಿಚಾರವನ್ನು ಆಚಾರ್ಯರು ಒಂದೇ ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾರೆ. ಪಾಂಡವರು ಹೇಗೆ ಬಂದರು ಯುದ್ಧಕ್ಕೆ, ಕೌರವರು ಹೇಗೆ ಬಂದರು ಅನ್ನೋದನ್ನು ಕಂಪೇರ್ ಮಾಡ್ತಾರೆ. ಅದನ್ನು ಓದಿದ್ರೆ ನಮ್ಗೆ ಆಶ್ಚರ್ಯವಾಗಬೇಕು ಅಂತ ಅದ್ಭುತವಾದ ನಿರೂಪಣೆಯನ್ನ ನಮ್ಮಂದಿಡ್ತಾ ಇದ್ದ. ಅಗ್ರೇ ಭೀಮಃ ಪಾಂಡವಾನಾಂ ಮಧ್ಯೆ ರಾಜಾ ಯುಧಿಷ್ಠಿರಃ ಪೃಷ್ಠತಃ ಗಾಂಡೀವ ಸನ್ಮಾಸೀತ್ ವಾಸುದೇವಾಭಿರಕ್ಷಿತಃ. ಪಾಂಡವರು ಹೇಗೆ ಯುದ್ಧಕ್ಕೆ ಬಂದಿದ್ದಾರೆ ಅಂದ್ರೆ, ಮುಂದೆ ಭೀಮಸೇನ, ಪಾಂಡವರ ಮುಂದೆ ಭೀಮಸೇನ, ಆಮೇಲೆ ಮಧ್ಯದೊಳಗೆ ಮಧ್ಯೆ ರಾಜಾ ಯುಧಿಷ್ಠಿರಃ ಮಧ್ಯದಲ್ಲಿ ಧರ್ಮರಾಜ, ಪೃಷ್ಠೇ ಗಾಂಡೀವ ಸನ್ವಾಸೀತ್ ವಾಸುದೇವಾಭಿರಕ್ಷಿತ. ಹಿಂಭಾಗದಲ್ಲಿ ಅರ್ಜುನ ಇದ್ದಾನೆ, ಬರೀ ಅರ್ಜುನ ಇದ್ದಾನಲ್ಲ, ಆ ವಾಸುದೇವಾಭಿರಕ್ಷಿತ ಕೃಷ್ಣರಕ್ಷಿತನಾದ ಅರ್ಜುನ ಹಿಂದ್ಗಡೆ ಇದ್ದಾನೆ. ಆ ಕಡೆ ಈ ಕಡೆಯಲ್ಲಿ ಚಕ್ರದ ರಕ್ಷಕರಾಗಿ ನಕುಲ ಸಹದೇವರು. ನಕುಲ ಸಹದೇವರು ಆ ಕಡೆ ಈ ಕಡೆ ಇದ್ದಾರೆ. ಆತನಿಗೆ ಸಹಕಾರ ಮಾಡೋದಕ್ಕೋಸ್ಕರವಾಗಿ ಸಾತ್ಯಕಿ ದುಷ್ಟಜುಗ್ನ ಇದ್ದ. ಇದು ಪಾಂಡವರ ಚಿತ್ರ ಇತ್ತು. ಈ ಕಡೆಯಿಂದ ಕೌರವರು ಹೇಗೆ ಬರ್ತಿದ್ದಾರೆ ಅಂದ್ರೆ, ಪಾಂಡವರ ಕೌರವರ ಎದುರಿಗೆ ಮೊದಲನೇ ನಿಂತಿದ್ದು ಶಲ್ಯರಾಜ ಇದ್ದಾನೆ, ಸೇನಾಧಿಪತಿಯಾಗಿ ಶಲ್ಯರಾಜ ನಿಂತಿದ್ದಾನೆ. ಮಧ್ಯಭಾಗ ಇನ್ನು ಮುಂದೆ ಹೇಳೋದಾದರೆ ಅತ್ಯಂತ ಮುಖ್ಯವಾಗಿ ಅಶ್ವತ್ಥಾಮರು ಮುಂದೆ ನಿಂತಿದ್ದಾರೆ, ಮಧ್ಯಭಾಗದಲ್ಲಿ ಶಲ್ಯ ನಿಂತಿದ್ದಾನೆ, ಹಿಂಭಾಗದಲ್ಲಿ ದುರ್ಯೋಧನ ಇದ್ದಾನೆ, ಎಡಬಲದಲ್ಲಿ ಶಕುನಿ ಒಂದ್ ಕಡೆ, ಅವನ ಮಗ ಒಂದ್ ಕಡೆಗೆ ಉಲೂಕ ಅಂತ ಹೆಸರು. ಅವ್ರ ಪಕ್ಕದೊಳಗೆ ಈ ಕೃಪವರ್ಮ ಕೃಪಾಚಾರ್ಯ ಇದ್ರೆ. ಇದು ಪಾಂಡವರ ಸೈನ್ಯ ಹೇಗಿತ್ತು, ಕೌಂಡವರ ಸೈನ್ಯ ಹೇಗಿತ್ತು, ಬಹಳ ಮುಖ್ಯವಾದ ವಿಚಾರ ಇದು. ಪಾಂಡವರು ಅಂದ್ರೆ ಧರ್ಮಿಷ್ಠರು, ಕೌರವರು ಅಂದ್ರೆ ಅಧರ್ಮಿಗಳು. ಸೈನ್ಯ ಅಂದ್ರೆ ಯುದ್ಧಕ್ಕೆ ಎದುರಿಸತಕ್ಕಂಥ ರೀತಿ ಇದು. ಪಾಂಡವರ ಬದುಕು ಹೇಗಿರುತ್ತೆ ಅಂತ ಕೇಳಿದ್ರೆ, ಅವರ ಮುಂಭಾಗದಲ್ಲಿ ಯಾರಿದ್ದಾರೆ, ಭೀಮಸೇನೆ ಇದ್ದಾನೆ ಅಂತ ಹೇಳಿದ್ದಾರೆ. ಮುಂಭಾಗದಲ್ಲಿ ಭೀಮಸೇನೆ ಇದ್ದಾನೆ ಅಂದ್ರೆ, ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ ಶ್ರೀ ಗುರುಭ್ಯೋ ನಮಃ ವಾಯು ಜೀವೋತ್ತಮ ಅಂತ ಮುಂದೆ ಹೋಗ್ತಾರೆ ಹರಿಭಕ್ತರಾದವರು. ಮಧ್ಯದಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ ಧರ್ಮರಾಜ ಇದ್ದಾನೆ, ಧರ್ಮರಾಜ ಮಧ್ಯಭಾಗದಲ್ಲಿದ್ದಾನೆ, ಹಿಂದ್ಗಡೆಗೆ ಅರ್ಜುನ ಇದ್ದಾನೆ. ಎಷ್ಟು ಅಪೂರ್ವವಾದ ರೀತಿಯಲ್ಲಿ ಭೀಮ ಮುಂದಿದ್ದಾನೆ ಎಂಬುದಕ್ಕೆ ಇನ್ನೊಂದರ್ಥ, ಭೀಮಸೇನ ಅಂದ್ರೆ ತತ್ವಜ್ಞಾನದ ಸಂಕೇತ, ಜ್ಞಾನ ಮುಂದೆ ಮಾಡಿ ಬದುಕ್ತಾರೆ ಅಂತ ಅರ್ಥ. ಯಾರು ಜ್ಞಾನಕ್ಕೆ ಪ್ರಾಧಾನ್ಯ ಕೊಟ್ಟು ಬದುಕ್ತಾರೋ ಅವರು ಪಾಂಡವ ಪಕ್ಷದವರು ಅಂತ ಅರ್ಥ. ಮಧ್ಯದಲ್ಲಿ ಧರ್ಮ, ಧರ್ಮದ ಯಾವಾಗಲೂ ಬದ್ದು ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾನೆ, ಮಧ್ಯ ಧರ್ಮದಲ್ಲಿನ ಪ್ರೊಟೆಕ್ಟ್ ಮಾಡಬೇಕು. ಮಧ್ಯೆ ಹಿಂದೆ ಬೆಂಗಾವಲಾಗಿ ಯಾರು ಇರಬೇಕು ಅಂದ್ರೆ ಅರ್ಜುನ ಇರಬೇಕು. ಅರ್ಜುನ ಅಂದ್ರೆ ಯಾರು, ಶ್ರವಣ ಮನನ ಧ್ಯಾನ, ಶ್ರವಣ ಮನನ ಧ್ಯಾನ ಇರಬೇಕು. ಅದೆಲ್ಲ ಇಲ್ಲಿ ಒಂದು ಗೊತ್ತು ಗುರಿಲ್ಲ, ಶ್ರವಣ ಮನನ ಧ್ಯಾನ ಆಗಬಾರದು, ಕೃಷ್ಣನಿಗೆ ಸಂಬಂಧಪಟ್ಟಿದ್ದಿರಬೇಕು. ಕೃಷ್ಣನ ಸಾರಥ್ಯದೊಳಗೆ ಶ್ರವಣ ಮನನ ಧ್ಯಾನ ಮಾಡಿಕೊಂಡು ಹಿದ್ದಿನಿಂದ, ಮಧ್ಯಭಾಗದಲ್ಲಿ ಧರ್ಮ, ಮುಂಭಾಗದಲ್ಲಿ ಜ್ಞಾನ, ಎಡಭಾಗದಲ್ಲಿ ಬಲಭಾಗದಲ್ಲಿ ನಕುಲ. ನಕುಲ ಸಹದೇವರು ಅಂದ್ರೆ ಏನು ಆಚಾರ್ಯ ಹೇಳ್ತಾರೆ, ನಕುಲ ಅಂದ್ರೆ ಶೀಲ, ಸಹದೇವ ಅಂದ್ರೆ ವಿನಯ. ಹೇಗಿದೆ ಚಿತ್ರ ನೋಡಬೇಕು, ಮುಂದೆ ಜ್ಞಾನ, ಮಧ್ಯ ಧರ್ಮ, ಹಿಂದೆ ಅಧ್ಯಯನ, ಈ ಕಡೆ ಶೀಲ, ಈ ಕಡೆ ವಿನಯ, ಹಿಂದೆ ಕೃಷ್ಣ ರಕ್ಷಕಿ. ಎಷ್ಟು ಚೆನ್ನಾಗಿದೆ ಈ ರೀತಿ ಬದುಕಿದರೆ ಯಾರು ಸೋಲ್ತಾರೆ ಅಂತ ಹೇಳುತ್ತಾರೆ. ಪಾಂಡವರು ಗೆದ್ದಿದ್ದು ವಿಶ್ವದ ದಾಖಲೆ ಅದು ಒಂದು. ಅಂತ ಕುರುಕ್ಷೇತ್ರ ಸೌರವನ್ನು ಪಾಂಡವರು ಗೆದ್ದರು. ಸಂಸಾರ ಕುರುಕ್ಷೇತ್ರದೊಳಗೆ ನಾವು ಜ್ಞಾನವನ್ನು ಮುಂದೆ ಮಾಡಿ ಬದುಕಬೇಕು. ಇವತ್ತು ಹಾಗಲ್ಲ ನಮ್ಮ ಜನ, ಕೌರವರು ಹೇಗೆ ಬದುಕಿದ್ದಾರೆ ನೋಡಿ ಲೆಕ್ಕ ಹಾಕಿ. ಕೌರವರು ಹೇಗೆ ಬದುಕಿದ್ದಾರೆ, ಮುಂಭಾಗದಲ್ಲಿ ಅಶ್ವತ್ಥಾಮಾಚಾರ್ಯ ಇದ್ದಾರೆ, ಅಂದ್ರೆ ಶಿವಾದಿ ದೇವತೆಗಳ ಸರ್ವೋತ್ತಮತ್ವವನ್ನು ಒಪ್ಪಿಕೊಂಡು ಬದುಕ್ತಾರೆ ಅಂತ. ಅನ್ಯ ದೇವತೆಗಳ ಸರ್ವೋತ್ತಮತ್ವವನ್ನು ಒಪ್ಪಿಕೊಂಡು ಬರತಕ್ಕಂಥದ್ದು ಮೊದಲನೇ. ಮಧ್ಯಭಾಗದಲ್ಲಿ ಶಲ್ಯರಾಜ ಇದ್ದಾರೆ, ಮಧ್ಯಭಾಗದಲ್ಲಿ ಶಲ್ಯ. ಶಲ್ಯ ಅಂದ್ರೆ ಏನು ಗೊತ್ತೇನು, ಆಯುಧ ಅದು ಒಂದು, ಬರೀ ಗೂಂಡಾಗಿರಿ, ಉಗ್ರಗಾಮಿಗಳು, ಟೆರರಿಸ್ಟ್ಗಳು. ಅಲ್ಲಿ ಬಾಂಬೆಡು, ಇಲ್ಲಿ ಬಾಂಬೆಡು, ಇಂಥದವರದ್ದು ಬೇರೆ ವ್ಯವಸ್ಥೆ ಇಲ್ಲ. ಹಿಂಭಾಗದಲ್ಲಿ ದುರ್ಯೋಧನ, ಕಲಿ ಯಾವಾಗಲಷ್ಟು ಮುಂದೆ ಬರೋದಿಲ್ಲ ಅವನು, ಅವ್ರಿಗೆ ಇವ್ರಿಗೆ ಸುಮ್ಮನೆ ಏನು ಮಾಡ್ದ ಕೂತಿರ್ತಾನೆ, ಎಲ್ಲ ಮಾಡೋದು ಅವನೇ, ಕಣ್ಣಿಗೆ ಕಾಣದೇ ಇಲ್ಲ. ಈ ಕಡೆಗೆ ದೇವರು ಕಣ್ಣಿಗೆ ಕಾಣದೆ ಎಲ್ಲವನ್ನೂ ಮಾಡ್ತಾನೆ ಒಳ್ಳೆಯದನ್ನ, ಈ ಕಡೆ ದುರ್ಯೋಧನ ಕಣ್ಣಿಗೆ ಕಾಣದೆ ಎಲ್ಲವನ್ನೂ ಮಾಡ್ತಾನೆ ಕೆಟ್ಟದ್ದನ್ನ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇವತ್ತು ಈ ಕಡೆ ಕೃಷ್ಣ, ಆ ಕಡೆಗೆ ದುರ್ಯೋಧನ. ಇದನ್ನ ಅರ್ಥ ಮಾಡ್ಕೋ, ಹಿಂದೆ ದುರ್ಯೋಧನ, ಕಲಿ ಮುಂದೆ ಬರದಂತೆ ಮಾಡ್ತಾನೆ. ಜಗಳ ಹಚ್ಚಿಬಿಡ್ತಾರಲ್ಲ, ಹಚ್ಚೋರು ಎಲ್ಲ ಇರ್ತಾರೆ ಗೊತ್ತಾಗೋದೇ ಇಲ್ಲ, ಹೊಡೆದಾಗ ಸಾಯ್ತಾರೆ ಇವರು, ಜಗಳ ಹಚ್ಚೋ ಸುಮ್ಮನೆ ಹುಡ್ಕೋದೇ ನಿಂತಿರೋದು ಒಂದ್ ಕಡೆ. ದುರ್ಯೋಧನ ತಂತ್ರ ಅಂದ್ರೆ ಅದೇನೆ, ಕಲಿಯುಗದೊಳಗೆ ಎಷ್ಟು ಎಚ್ಚರಿಕೆಯಿಂದ ಬದುಕಬೇಕು ಅಂತ ಹೇಳೋದಕ್ಕೆ ನಿದರ್ಶನ. ಆ ಕಡೆ ಈ ಕಡೆ ಯಾರಿದ್ದಾರೆ, ಶಕುನಿ ಅವನ ಮಗ. ಶಕುನಿ ಅಂದ್ರೆ ಗೊತ್ತಲ್ಲ, ನಾಸ್ತಿಕ್ಯಂ ಶಕುನಿರ್ನಾಮ, ಬಲಗೈಯಲ್ಲಿ ನಾಸ್ತಿಕ್ಯ, ಉಲೂಕ ಅಂದ್ರೆ ಗೂಬೆ ಅಂತ ಅರ್ಥ. ಗೂಬೆ ಗೊತ್ತಲ್ಲ, ಗೂಬೆ ಕಂಡಿದ್ದಾಗೆ ಬದಲೇದಾಗಿ ಸೋಮಾರಿತನದ ಸಂಕೇತ. ಲೇಟಾಗಿ ಹೇಳ್ತಾರಲ್ಲ ಗೂಬೆ ಅಂತ ಕರೀತಾರೆ, ಲೇಟ ಸೂರ್ಯೋದಯ ಆದಮೇಲೆ ಯಾರು ಹೇಳ್ತಾರೋ ಅವ್ರು ಗೂಬೆಗಳಿದ್ದಾಗೆ. ಅಂಥವರೇ ಜಾಸ್ತಿ ಸೂರ್ಯೋದಯಕ್ಕೆ, ಸೂರ್ಯ ಮಧ್ಯೆ ಬಸ್ಬೇಕು ಅವ್ರನ್ನೆಲ್ಲ, ಅಲ್ಲಿವರೆಗೆ ಹೇಳೋದೇ ಇಲ್ಲ. ಸೂರ್ಯೋದಯ ಆದಮೇಲೆ ಕೂಡ ಮಲಗಿರ್ತಕ್ಕಂಥ ಒಂದೇ ಒಂದು ಪ್ರಾಣಿ ಅಂದ್ರೆ ಆ ಕಡೆ ಗೂಬೆ, ಈ ಕಡೆ ಮನುಷ್ಯ, ಇಬ್ಬರೇ ಇದ್ದೀನಿ. ಯಾರು ಬಂದಿರೋದು, ಎಲ್ಲಾ ಪ್ರಾಣಿಗಳು ಎದ್ದು ಬಿಟ್ಟಿರುತ್ತೆ, ಎಲ್ಲಾ ಪ್ರಾಣಿಗಳು ಇದ್ದಿದ್ದು ನೋಡಿ, ಹಕ್ಕಿ ಈಕಿ ಏನೇನಿರುತ್ತೆ ಎಲ್ಲ ಇದ್ದಿರುತ್ತೆ. ಗೂಬೆ ಬೆಳಕನ್ನು ನೋಡೋದೇ ಇಲ್ಲ ಅಂತದ್ದು, ಸೂರ್ಯ ಪ್ರಕಾಶನೇ ನೋಡೋದಿಲ್ಲ. ಮನುಷ್ಯ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹಾಗಿದ್ದು ಬಿಡ್ತಾರೆ. ಉಲೂಕ ಅಂದ ಹೆಸರೇ ಹೇಗಿದೆ ಅವನು, ಉಲೂಕ ಮುಜಿಗೂಬೆ ಅನ್ಸ್ಕೊಳ್ಳೋದು ಸರಿಯಾದ ಅರ್ಹತೆ ಅವನಿಗೆ. ಶಕುನಿ ಉಲೂಕ, ಆ ಕಡೆ ಕೃಪಾಚಾರ್ಯರು ಕೃತವರ್ಮ, ಪಾಪ ಇಬ್ರು ಒಳ್ಳೆಯವರೇ, ಕೆಟ್ಟ ಪಕ್ಷ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ತಂತ್ರ ನೋಡಿಕೊಂಡ್ರೆ ನಮ್ಮ ಬದುಕು ದುರ್ಯೋಧನಂತೆ ಸರ್ವಥಾ ಇರಬಾರದು, ಕೌರವರಂತೆ ಇರಬಾರದು, ಪಾಂಡವರಂತೆ ಇರಲೇಬೇಕು ಅಂತ ಹೇಳತಕ್ಕಂಥ ಒಳ್ಳೆ ದೃಷ್ಟಾಂತ ಇದು. ಅದಕ್ಕೆ ನಾವು ಮಾಡಬೇಕಾದ ಕೆಲಸ ಏನೀಗ, ಜ್ಞಾನಕ್ಕೆ ಪ್ರಾಧಾನ್ಯ ಕೊಟ್ಟು ಬದುಕಬೇಕು. ಕೋಟಿ ಕೋಟಿ ರೂಪಾಯಿ ಬರಲಿ ಅನ್ನೋದು ಮುಖ್ಯ ಅಲ್ಲ, ಜ್ಞಾನ ಬೇಕಾದ್ರಿಂದ ಅದು ನಾಶವಾಗುತ್ತೆ. ಈ ಜ್ಞಾನ ನಾಶವಾಗೋದಿಲ್ಲ. ಇವತ್ತು ಹಣದಿಂದ, ಜ್ಞಾನದಿಂದ ಹಣ ಸಂಪಾದನೆ ಮಾಡಬಹುದು, ಹಣದಿಂದ ಜ್ಞಾನ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಕೋಟ್ಯಾಧೀಶ ಫೇಲ್ ಆಗಿದ್ದಾನೆ, ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಇನ್ನು ಮಾಡೋಕ್ಕೋದ್ರೆ ಇದು ಕಳ್ಳ, ಅದು ಇನ್ನೊಂದು ಮೋಸ ಬೇರೆ ಶುರುವಾಗ, ಅವನು ಮೋಸ ಮಾಡ್ತಾನೆ ಶುರುವಾಗ, ವಿದ್ಯೆ ಇಲ್ಲ ಜೊತೆ ಮೋಸ ಬೇರೆ ಮಾಡ್ತಾನೆ, ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಜ್ಞಾನಕ್ಕೆ ಪ್ರಾಧಾನ್ಯ ಎಲ್ಲಿವರೆಗೂ ನಾವು ಕೊಡೋದಿಲ್ಲ ಅಲ್ಲಿವರೆಗೂ ನಾವು ಪಾಂಡವರ ಪಕ್ಷ ಆಗ ಸಂಭವನೇ ಇಲ್ಲ. ಅದರ ಜೊತೆಗೆ ಜ್ಞಾನಕ್ಕೆ ಪ್ರಾಧಾನ್ಯ ಅಂತ ಧರ್ಮವನ್ನು ಕೈಬಿಡಬಾರದು. ಮತ್ತೆ ಭಾರಿ ಶಾಸ್ತ್ರ ಓದ್ತೇವೆ ಅಂತೇಳಿ ದುರಾಚಾರಿಗಳಾಗಿ ಬಿಟ್ರೆ ಆ ಶಾಸ್ತ್ರ ಓದುವ ಲಕ್ಷಣ ಅಲ್ಲ. ಧರ್ಮ ಯಾವಾಗಲೂ ಮಧ್ಯದಲ್ಲಿ ಇರಲೇಬೇಕು. ಹಿಂಭಾಗದಲ್ಲಿ ಧರ್ಮ ಸುಮ್ಮನೆ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ದಾನ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಶ್ರವಣ ಮನನ ಧ್ಯಾನ. ಇವತ್ತು ದುಡ್ಡು ಬಂತು, ಯಾಕೆ ತಿಂಗಳು ಕೆಲಸ ಮಾಡಿದ್ರೆ ದುಡ್ಡು ಬಂತು, ಇದು ಬರ್ತಿರಲಿಲ್ಲ. ಇವತ್ ಕೆಲಸ ಮಾಡಿದ ಮುಂದಿನ ತಿಂಗಳು ದುಡ್ಡು ಬರುತ್ತೆ. ಇವತ್ತು ದುಡಿದು ದುಡಿತಾ ಅದಕ್ಕೆ ದುಡಿಯೋದು ಅಂತ ಕರೀತಾರೆ. ಕದಿಯೋದು ಬೇರೆ, ದುಡಿಯೋದು ಬೇರೆ. ಈ ಕಾರ್ಡ್ ಹತ್ರ ದುಡ್ಡಿರುತ್ತೆ, ಈ ದುಡಿಯೋ ಹತ್ರ ದುಡ್ಡಿರುತ್ತೆ. ಕಾರ್ಡ್ ಹತ್ರ ದುಡ್ಡು ಪೊಲೀಸ್ ಹಿಡ್ಕೊಂಡು ಹೋಗುವಂಥದ್ದು, ಇವರ ಹತ್ರ ದುಡ್ಡು ಭಲೆ ಅಂತ ಒಪ್ಪಿಸ್ತಕ್ಕಂಥದ್ದು. ಅರ್ಥ ಮಾಡಿಕೊಂಡ್ರೆ ನಮ್ಮ ದುಡಿಮೆ ನ್ಯಾಯದ ದುಡಿಮೆ ಆಗಬೇಕೇ ಹೊರತು ಅನ್ಯಾಯ ದುಡಿಮೆ ಆಗಬಾರದು. ಅದಕ್ಕೆ ದುರ್ಯೋಧನ ಆ ಕಡೆ ಇದ್ದ. ಈಗ ಶೀಲ ವಿನಯ, ಪಾಂಡವರ ಕಡೆಗೆ ಶೀಲ ವಿನಯಗಳು, ಇವತ್ತು ಸಚ್ಚಾರಿತ್ರೆ ಬೇಕು. ಇವತ್ತು ಚಾರಿತ್ರೆಗೆ ಬೆಲೆ ಕೊಡೋ ಕಾಲನೇ ಇಲ್ಲ. ಇವತ್ತು ಅಂಥ ಕಾಲ ಬಂದು ಹೋಗಿಬಿಟ್ಟಿದ್ದು. ಇವತ್ತು ಕೆಟ್ಟವಳು ಅಂದ್ರೆ ಬೈಯಾಗಿ ಅಲ್ಲೇ ಇಲ್ಲ, ಅದೇನು ಮಾಹಿತಿ, ಯಾರು ಒಳ್ಳೆಯವರಿದ್ದಾರೆ ಬಿಡಿ ಅನ್ನೋ ಕಾಲ ಇರೋದು, ಆ ಥರ ಬಂದು ಅಡ್ಜಸ್ಟ್ ಆಗಿಬಿಟ್ಟಿದ್ದ. ಇವತ್ತು ಮೋಸ ವಂಚನೆಗಳು ಅಂತ ಹೇಳಿದರೆ ಇಷ್ಟೇ ಉಳ್ಕೊಂಡಿರೋದು. ಜಾಸ್ತಿ ಮೋಸ ಮಾಡೋದಿಲ್ಲ ಪುಣ್ಯ ಅಷ್ಟೇ, ಆ ಥರ ಅಷ್ಟೇ. ಜಾಸ್ತಿ ಸುಳ್ಳಿಡೋದಿಲ್ಲ, ಜಾಸ್ತಿ ಮೋಸ ಮಾಡೋದಿಲ್ಲ ಅಷ್ಟೇ ಹೊರತು ಮೋಸ ಮಾಡೋದಿಲ್ಲ ಸುಳ್ಳಿಡೋದಿಲ್ಲ ಅನ್ನೋ ಕಾಲ ನಿಧಾನ ಹೋಗ್ತಾನೆ ಇತ್ತು. ಅದು ಇಲ್ಲೇ ಮಟ್ಟ ರಾಜಕೀಯದಲ್ಲೇ ಹೋಗಿಬಿಟ್ಟಿದೆ. ಹಿಂದೆ ನಾವು ಮೋಸ ಮಾಡೋದಿಲ್ಲ ಅಂತ ಹೇಳ್ತಿದ್ರು, ಈಗ ಹಾಗೆ ಹೇಳೋದಿಲ್ಲ, ಹಿಂದಿನ ವರ್ಷ ಮೋಸ ಮಾಡೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ಬಿಟ್ಟೆ, ಜನಕ್ಕೆ ಅದು ಅಭ್ಯಾಸ ಆಗಿಬಿಟ್ಟಿದೆ, ಅದೆಲ್ಲ ಕೇಳಿ ಕೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂದ್ರೆ ಅರ್ಥ ಏನು, ಇವತ್ತಿನ ದಿವಸ ಶೀಲ ವಿನಯ ಚಾರಿತ್ರ್ಯವನ್ನು ಕಳ್ಕೊಂಡ ಜನ ಸಾಮಾನ್ಯವಾಗಿ ಸಿಗ್ತಾರೆ. ಇನ್ನು ವಿನಯ ಅಂತೂ ಅವನು ಔದ್ಧತ್ಯ. ದುರ್ಯೋಧನ ಹೇಗೆ ಕೃಷ್ಣರ ಮುಂದೆನೆ ದುರ್ವಿನೀತನಾಗಿ ಮಾತಾಡ್ತಾನಿದ್ದಾನಲ್ಲ ನೋಡ್ತಾ, ವಿದ್ಯಾರ್ಥಿ ಬರಿತಾ ಇರ್ತಾನೆ, ಎಲ್ಲಿಂದ ಬರೀತಾನೆ, ಓದಿದ್ದೆಲ್ಲ ಇದೇ ಬರಿತಾ ಇದ್ದಾನೆ ಅಷ್ಟೇ. ಬ್ಯಾಕಪ್ ಎಲ್ಲಿಂದ ಸಿಗುತ್ತೆ ಅವನಿಗೆ, ಓದಿನಿಂದ ಸಿಗುತ್ತೆ. ಜ್ಞಾನ ಅಂಬುದು ಓದಿನ ರಿಸಲ್ಟ್. ಆದ್ದರಿಂದ ಯಾರು ಓದೋ ಅಭ್ಯಾಸ ಮಾಡೋದಿಲ್ವೋ, ನಾವು ಓದ್ ಮನೆ ಹುಡುಗ ಪರೀಕ್ಷೆ ನಾಳೆ ಓದ್ತಾ ಇಲ್ಲ, ನಮ್ಗೆ ಗೊತ್ತು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ, ಆಗ್ಲೇ ಸೆಪ್ಟೆಂಬರ್ ಗಿರಾಕಿ ಉಪಯೋಗ ಇಲ್ಲ ಅಂತ ಅರ್ಥ ಆಗ್ಬಿಡುತ್ತೆ. ಓದ್ತಾನೆ ಇಲ್ಲ, ಅದೇ ಬರೀತಾನೆ ಓದಿದ್ರೆ ನಮಗೆ ಅರ್ಥ ಆಗುತ್ತೆ. ನಮ್ಮ ಮಕ್ಕಳು ಓದ್ದು ಹೋದ್ರೆ ಗ್ಯಾರಂಟಿ ಬರೆಯೋದಿಲ್ಲ, ಹಾಗಿದ್ರೆ ನಾವು ಓದೋದಿಲ್ಲ ಗ್ಯಾರಂಟಿ ಬರೆಯೋದಿಲ್ಲ ಅಂತ ಆಯ್ತಲ್ಲ. ನಾವು ಕೂಡ ಶಾಸ್ತ್ರ ಓದೋದಿಲ್ಲ ಅಂದಮೇಲೆ ಗತಿಯನ್ನು ಯೋಚನೆ ಮಾಡಿ. ಲೌಕಿಕದ ಓದು ಅತ್ಯಂತ ಸೀಮಿತ, ಆದರೆ ಶಾಸ್ತ್ರದ ಓದು ಜನ್ಮ ಜನ್ಮದ ಆಸ್ತಿ, ಅದನ್ನು ಮರಿಬಾರದು. ದಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಜ್ಞಾನಕ್ಕೆ ಸಮನಾದಂಥ ಪವಿತ್ರ ವಸ್ತು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಪಾಂಡವರ ಕುರುಕ್ಷೇತ್ರದ ಗೆಲುವು ಸುಮ್ಮನೆ ಕಥೆಯಲ್ಲ, ಅದು ತತ್ವದ ಪ್ರವಾಹ ಅಂತ ಕರೀತಾರೆ. ತತ್ವದ ಪ್ರವಾಹವನ್ನಲ್ಲಿ ಕಾಣ್ತಾ ಇದ್ದಾರೆ, ಆದರೆ ಎಲ್ಲವನ್ನೂ ಸಾಧಿಸ್ತಾ ಇದ್ದಾರೆ. ಈ ಕಡೆಗೆ ದುರ್ಯೋಧನ ಅಶ್ವತ್ಥಾವರನ್ನ ಮುಂದೆ ಬಿಟ್ಟಿದ್ದಾನೆ. ರುದ್ರದೇವರ ಅವತಾರ, ರುದ್ರದೇವರು ಪೂಜ್ಯರು ಸಂಶಯವೇ ಇಲ್ಲ. ಅದು ಸರ್ವೋತ್ತಮತ್ತೇನ ಪೂಜ್ಯತ್ವವನ್ನು ಶಾಸ್ತ್ರಗಳು ಒಪ್ಪಲಿಲ್ಲ. ಪತ್ಯುರಸಾಮಂಜಸ್ಯಾತ್ ಅಂತ ಹೇಳಿದ್ದ. ಅಶ್ವತ್ಥಾಭರನ ಮುಂದಿಟ್ಟುಕೊಂಡ, ಶಲ್ಯರಾಜನ ಹಿಂದೆ ಅದರ ಮಧ್ಯೆ ಇಟ್ಟುಕೊಂಡ, ಹಿಂದೆ ತಾನ ನಿಂತುಕೊಂಡ, ಏನು ಉಪಯೋಗ ಅದರಿಂದ? ಇಷ್ಟೆಲ್ಲ ಮಾಡಿ ದುರ್ಯೋಧನ ಅವ್ರ ಹಿಂದಿದ್ದಾನೆ. ಇವತ್ತಿನ ಜನಗಳ ಹಿಂದೆ ನಮ್ಮ ದುಡ್ಡಿದೆ ಹೇಳ್ತಾರೆ, ದುಡ್ಡಿದೆ ಅಲ್ಲ, ಕೆಲಸನೇ ಆಗಿಲ್ಲ, ಓದೇ ಇಲ್ಲ, ದುಡ್ಡಿದೆ ಬೆಳೆಯ ಪರವಾಗಿಲ್ಲ, ಏನ್ ಬೇಕಾದ್ರೆ ಮಾಡಿಬಿಡ್ತೇನೆ. ಈ ಹಿಂದೆ ಜ್ಞಾನ ಇದೆ ಹೇಗಿರ್ತಾನೆ, ಹಿಂದೆ ದುಡ್ಡಿದೆ ಹೇಗಿರ್ತಾನೆ. ದುರ್ಯೋಧನ ಇನ್ನಿಲ್ಲದ ಹಾಗೆ ಸಾಯ್ತಾನೆ ಅನ್ನೋದೇ ಅದರ ವಿಶೇಷ. 18 ಅನ್ನೋದು 18ನೇ ದಿವಸದ ಯುದ್ಧ, ಕೊನೆಯ ದಿವಸದ ಯುದ್ಧ ಅದು. ಅದು ಮುಗಿದ್ಮೇಲೆ ಕೊನೆ ಅಂತ ಗೊತ್ತಾಗುತ್ತಷ್ಟೇ, ಓದ್ತಕ್ಕಂಥವ್ರಿಗೆ ಗೊತ್ತಾಗಿದೆ ಕೊನೆ ಅಂತ ಹೇಳಿ, ಅಲ್ಲೇ ಜನ ಗೊತ್ತಾಗೋದು ಆಮೇಲೆ ಸಾಮಾನ್ಯರಿಗೆ. ಆಗೇನಾಗಿದೆ, ಯುದ್ಧ ಪ್ರಾರಂಭವಾಯ್ತಂತೆ. ಯುದ್ಧ ಪ್ರಾರಂಭ ನ್ಯಾಚುರಲ್ ಯಾರ್ಯಾರು ಯುದ್ಧ ಮಾಡಬೇಕೀಗ? ಮುಂದೆ ಭೀಮಸೇನ ಇಲ್ಲಿ, ಮುಂದೆ ಅಶ್ವತ್ಥಾಮರ ಅಲ್ಲಿ, ಅವರವರೇ ಯುದ್ಧ ಮಾಡಬೇಕು. ಯಾರು ಹೇಗೆ ನಿಂತಿದ್ದಾರೆ ಆ ಕ್ರಮದ ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾರೆ. ಭೀಮ ಅಶ್ವತ್ಥಾಮರ ಯುದ್ಧದೊಳಗೆ ಅಯತ್ನೇನ ನಿರಾಯಾಸವೇ ಭೀಮ ಅಶ್ವತ್ಥಾಮರಿಗೆ ಗೆದ್ದು ಬಿಟ್ಟಂತೆ. ಅನಾಯಾಸದಿಂದ ಭೀಮ ಅಶ್ವತ್ಥಾಮರ ಯುದ್ಧದೊಳಗೆ ಎಂದು ಭೀಮ ಶ್ರಮ ಪಡ ಯಾರ ಮೇಲೂ ಶ್ರಮ ಪಟ್ಟಿಲ್ಲ ಭೀಮಸೇನ. ಅಶ್ವತ್ಥಾಮ ಇವರು ಅತ್ಯಂತ ಪ್ರಮುಖ ವ್ಯಕ್ತಿ, ಲೀಲಾಜಾಲವಾಗಿ ಸೋರಿಸಿ ಮುಂದೆ ಹೊರಟರಂತೆ, ಆ ಬೇರೆ ಕಡೆ ಹೊರಟೋಗಿಬಿಟ್ರು. ಆಮೇಲೆ ಶಲ್ಯರಾಜರಿಗೂ ಧರ್ಮರಾಜರಿಗೆ ಯುದ್ಧ ಪ್ರಾರಂಭವಾಯಿತು. ಈ ಕಡೆ ಮಧ್ಯೆ ಇರೋರು ಅವರಿಬ್ಬರೇನೆ, ಮುಂದಿನ ಹೋಗ್ತಷ್ಟಿಂದ ವಿಕೆಟ್ ಆಗಬೇಕಲ್ಲ, ಯುದ್ಧ ಶುರುವಾಯಿತು. ಆ ಸಮಯದೊಳಗೆ ಶಲ್ಯರಾಜ ದೊಡ್ಡ ಯುದ್ಧವನ್ನೇ ಮಾಡ್ತಾನೆ, ಆತನ ಸಹಕಾರ ಕೊಡಲಿಕ್ಕೆ ಅಂತ ಹೇಳಿ ದುರ್ಯೋಧನ ಮತ್ತೆ ಹಿಂದೆ ಹಿಂದಿನಲ್ಲಿ ಹೇಗಿದ್ರು ಕೂಡ ಅವನು ಬರ್ತಾನೆ. ಅಶ್ವತ್ಥ ಇನ್ನೊಂದಿಕ್ಕಿನಿಂದ ಬರ್ತಾರೆ, ಮತ್ತೆ ಯುದ್ಧ ಮುಂದುವರಿತಾ ಇದೆ. ಅದೇ ರೀತಿಯಲ್ಲಿ ಯಾರ್ಯಾರು ಅಕ್ಕಪಕ್ಕದಲ್ಲಿ ನಿಂತಿದ್ರು ಅವರವರ ಯುದ್ಧ ಪ್ರಾರಂಭವಾಗ್ತಾ ಇದೆ. ಭಯಂಕರವಾದ ಯುದ್ಧ ನಡೆದು ಅವತ್ತಿನ ಯುದ್ಧಕ್ಕೆ ಹೆಚ್ಚು ಟೈಮ್ ಇಲ್ಲ, ಆದರೆ ಯುದ್ಧದ ಕ್ವಾಲಿಟಿ ಬಹಳ ಚೆನ್ನಾಗಿದೆ. ಕ್ವಾಂಟಿಟಿ ಹೆಚ್ಚುತ್ತಾಗಲಿಕ್ಕೆ ಟೈಮ್ ಇಲ್ಲ, ಬೇಗ 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 ಹೋಗ್ತಾ ಇದ್ದಾರೆ. ಸೈನ್ಯದ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಿದೆ ಕೌರವರ ಕಡೆಗೆ, ಪಾಂಡವರ ಕಡೆ ಸೈನ್ಯ ಸಾಕಷ್ಟು ಇದೆ ಇನ್ನೂ ಕೂಡ, ಕೌರವರ ಕಡೆ ಸಾಕಷ್ಟು ಕಡಿಮೆ ಆಗಿಬಿಟ್ಟಿದೆ. ಆಗ್ಲಿನ್ ಯುದ್ಧ ನಡೀತಾ ಇದ್ದ ಕಾಲಕ್ಕೆ ಒಂದು ಹಂತದಲ್ಲಿ ಶಲ್ಯರಾಜ ಮಹಾಪರಾಕ್ರಮವನ್ನು ತೋರಿಸ್ತಾ ಯುದ್ಧ ಮಾಡ್ತಾ ಇದ್ದಾನೆ. ಆ ಯುದ್ಧದೊಳಗೆ ಅರ್ಜುನ ಎದುರಾದನಂತೆ. ಅರ್ಜುನ ಶಲ್ಯರಾಜರ ಯುದ್ಧ ಪ್ರಾರಂಭವಾಗ್ತಾ ಇದೆ. ಅದು ಬಹಳ ರೋಚಕವಾದಂತಹ ಯುದ್ಧ. ಅರ್ಜುನ ನೋಡಿದರೆ ಶಸ್ತ್ರಾಸ್ತ್ರಗಳಲ್ಲಿ ಅತ್ಯಂತ ಪ್ರವೀಣನಾದವನು, ಶಲ್ಯರಾಜ ನೋಡಿದರೆ ಭಾರಿ ಬಲಶಾಲಿ, ಗದಾಯದಲ್ಲಿ ನಿಶ್ಚೀಮನಾದವನು. ಅವರಿಬ್ಬರು ಕೂಡ ಸೇರ್ತಾರೆ. ಭೀಮಶಲ್ಯರ ಪ್ರಸಂಗ ಮುಂದೆ ಬರುತ್ತೆ. ಈಗ ಹಿಂದೆ ಬಂದೋಗಿದೆ ಶಲ್ಯರಾಜ, ಎಲ್ಲ ರೀತಿಯಲ್ಲೂ ಸೋತು ಓಡೋಗಿರ್ತಾನೆ. ಎಚ್ಚರ ತಪ್ಪಿ ಬಿದ್ದ ಅವನನ್ನ ಕೃಪಾಚಾರ್ಯ ಎತ್ಕೊಂಡು ಹೋಗಿರ್ತಾರೆ. ಇಲ್ಲಿ ಮಾತ್ರ ಭೀಮ ಅಶ್ವತ್ಥಾಮ ಭೀಮರು ಆ ಕಡೆ ಯುದ್ಧ ಮಾಡ್ತಿದ್ರೆ, ಈ ಕಡೆಗೆ ಶಲ್ಯ ಮತ್ತು ಅರ್ಜುನರ ಯುದ್ಧ ನಡೀತಾ ಇದೆ. ಆ ಯುದ್ಧದ ಒಂದು ಘಟ್ಟದೊಳಗೆ ಶಲ್ಯರಾಜ ಮಹಾಪರಾಕ್ರಮಿ, ವಾಯುದೇವರ ಆವೇಶ ಬೇರೆ ಅವನಲ್ಲಿತ್ತು. ಒಂದು ಹೇಳ್ತಾರೆ ವಜ್ರನಿಭಂ ಅಂತ ಹೇಳ್ತಾರೆ, ವಜ್ರಾಯುಧದಂತಹ ಒಂದು ಬಾಣವನ್ನು ತಗೊಂಡು ಅರ್ಜುನ ಎದೆಗೆ ಗುರಿಯಿಟ್ಟು ಹೊಡೆದರಂತೆ ಶಲ್ಯರಾಜ. ಈವರೆಗೂ ಅರ್ಜುನಿಗಂತ ಅನುಭವನೇ ಆಗಿರಲಿಲ್ಲ, ಮಾತ್ರ 17 ದಿವಸವರೆಗೆ ಅಂತದ್ ಪ್ರಯತ್ನ ಬಂದಿರಲಿಲ್ಲ. ಆಚಾರ್ಯ ಹೇಳ್ತಾರೆ ಮುಮೋಹ, ಎಚ್ಚರ ತಪ್ಪೋಯ್ತದೆ ಅರ್ಜುನಿಗೆ. ಫಸ್ಟ್ ಟೈಮ್ ಹಾಗಾಯ್ತು. ಇಷ್ಟು ದಿವಸದ ಯುದ್ಧದೊಳಗೆ ಅಶ್ವತ್ಥಾವರಾತನನ್ನ ಕತ್ತಲೆ ಕವಿಸಿದ್ರು, ದಿಕ್ಕು ತೋಚರಾಯ ಮಾಡಿದ್ರು, ಎಚ್ಚರೇ ತಪ್ಪೋಯ್ತದೆ. ಇದಕ್ಕೆ ಕಾರಣ ಒಳಗಿದ್ದ ವಾಯುದೇವರ ಆವೇಶದಿಂದ ಅಂತ ಕೆಲಸ ಮಾಡಲು ಸಾಧ್ಯವಾಯಿತು. ಆದರೆ ಏನು ಮಾಡಿ, ಕೃಷ್ಣ ಇರತಕ್ಕಂಥ ಅದಕ್ಕೆ ವಾಸುದೇವಾಭಿರಕ್ಷಿತ, ಕೃಷ್ಣ ಕಾಪಾಡತಕ್ಕಂಥವನನ್ನ ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವಾ ನೀತಿರ್ಮತಿರ್ಮವ. ಆ ಭಗವದ್ಗೀತೆಯ ಶ್ಲೋಕ ಪಲ್ಲವಿದ್ದ ಹಾಗೆ, ಯಾವುದೇ ಪ್ರಸಂಗ ಬರಲಿ ಕೃಷ್ಣನ ಕಡೆಯವರು ಅಂದಮೇಲೆ ಅಲ್ಲಿ ಸೋಜನ ಹೆಸರು ಬರಬಾರದು. ಇಂತ ವೈಭವವನ್ನ ಕೃಷ್ಣ ತೋರಿಸ್ತಿದ್ದಾರೆ. ಆ ಕಡೆಗೆ ಭೀಮರ ಬಗ್ಗೆ ಹೇಳಬೇಕಾದ್ರೆ ಬರೀ ಭೀಮಸೇನ ಅಂತ ಹೇಳಿಬಿಡ್ತಾರೆ. ಅರ್ಜುನನ ಗೆದ್ದ ಅಂತ ಹೇಳಿದಾಗ ವಾಸುದೇವಾಭಿರಕ್ಷಿತ ಅಂತ ಹೇಳ್ತಾರೆ. ಅರ್ಜುನನಿಗೆ ಕೃಷ್ಣ ರಕ್ಷಣೆ ವಿಶೇಷವಾಗಿ ಬೇಕು. ಭೀಮನಿಗೆ ಹಾಗಲ್ಲ, ಕೃಷ್ಣ ರಕ್ಷಣೆ ಯಾವಾಗಲೂ ಬೇಕು, ಆ ವಿಚಾರ ಬೇರೆ. ಆದ್ರೆ ಇವರೆಲ್ಲರ ಮುಂದೆ ಏನೂ ಅಲ್ಲ, ಭೀಮಸೇನಿಗೆ ಇವರು ಯಾರು ಸರಿದಕ್ಕಂಥವರಲ್ಲವೇ ಅಲ್ಲ ಅಂಬುದು ಭೀಮಾರ್ಜುನರ ವ್ಯತ್ಯಾಸ ತೋರಿಸ್ತಾ ಇದೆ. ಆಗ ನೋಡಿದರಂತೆ ಅರ್ಜುನ ಭಾರಿ ಸಿಟ್ಟು ಬಂತಂತೆ, ಎಲ್ಲ ಚೇತರಿಸ್ಕೋತಾನೆ. ಯುದ್ಧರಂಗದೊಳಗೆ ಮನುಷ್ಯ ಮನೆಯೊಳಗೇನೆ ಸುಸ್ತಾಗಿ ಕೂಡೋ ಕಾಲ ಇದು ಒಂದು. ಮನೆಯಲ್ಲೇ ಸುಸ್ತಾಗಿ ಕೂತ್ಬಿಡ್ತಾನೆ ಪಾಪ, ಕೂತ್ ಬಹಳ ಹೊತ್ತು ಕೂತಿರ್ತಾನೆ, ಏರ್ತಾನೆ, ಕೂತು ಬೇಜಾರಾಗಿದೆ ಅಂತ ಹೇಳ್ತಾನೆ ಪಾಪ. ಆಗ ನಿಂತಿದ್ದ ಬೇಜಾರ ಮತ್ತೆ ಮಲಗ್ತಾನೆ, ಮಲಿ ಬೇಜಾರ ಮತ್ತೆ ಅದು ಬೇಜಾರಾಗದೆ ಹೊರತು ಅವ್ರಿಗೆ ಉತ್ಸಾಹ ಬರೋದಿಲ್ಲ ಕೊನೆಗೂ ಕೂಡ. ಯುದ್ಧರಂಗದೊಳಗೆ ಅಂಥ ಮೂರ್ಛೆ ಬಂದ ಕಾಲಕ್ಕೆ ಕಷ್ಟ ಹೇಳಬೇಕು, ಅದರ ಕತೆ ಮುಗಿದೋಯ್ತು. ಎಂಥ ಸನ್ನಿವೇಶ ಅದನ್ನ ನೋಡಿದಾಗ ನಮಗೆ ಆಗ ಅರ್ಥ ಆಗುತ್ತೆ. ಮನೆಯ ಕಷ್ಟ ಏನೂ ಲೆಕ್ಕಕ್ಕೆ ಬರೋದಿಲ್ಲ ನಮಗೆ. ಆ ಯುದ್ಧದ ಕಷ್ಟ ನೆನೆಸಿಕೊಂಡವರಿಗೆ ಮನೆಯ ಕಷ್ಟ ಲೆಕ್ಕಕ್ಕೆ ಬರೋದಿಲ್ಲ. ಯುದ್ಧಕ್ಕೆ ಹೋಗಿರ್ತಾರಲ್ಲ ಸೈನಿಕ, ಏನಿರುತ್ತೆ ಅವ್ರು, ಯಾರು ಕ್ಲಾಸ್ ಕಾಫಿ ಕೊಡೋದ್ರಲ್ಲಿ ಇರ್ತಾರೆ ಅವ್ರ ಕೈಲಿ, ಊಟ ತಿಂಡಿ ಯಾವುದು ಇರೋದಿಲ್ಲ, ವಾಪಸ್ ಹೋಗೋದಿಲ್ಲ. ಈ ಕಡೆ ಶೂಟ್ ಇವ್ರು ಶೂಟ್ ಮಾಡ್ತಾರೆ ವಾಪಸ್ ಬಂದ್ರೆ, ಅಲ್ಲಿ ಹೋದ್ರೆ ಅವ್ರು ಶೂಟ್ ಮಾಡ್ತಾರೆ. ಇರೋ ಜಾಗ ಇರುತ್ತೆ, ಟೆಂಟ್ಗಳು, ಏನಿಲ್ಲ, ಒದಿಯೋದಕ್ಕಿಲ್ಲ, ಅದಕ್ಕಿಲ್ಲ, ಈ ಕೈಕಾಲು ಏಟು ಬಿದ್ರೆ ಆರೈಕೆ ಮಾಡೋರಿಲ್ಲ, ಅದು ಔಷಧಿ ಹಾಕೋದಕ್ಕಿಲ್ಲ, ಹಾಗೆ ಹೋಗ್ಬೇಕು ಅವ್ರು. ಅದನ್ನ ದೇಶ ಸೇವೆ ಅಂತ ಕರೆದ್ರೆ ದೇವ ಸೇವೆ ಮಾಡೋರು ಹೇಗಿರ್ಬೇಕು ಲೆಕ್ಕ, ಅದಕ್ಕಿಂತ ಜಾಸ್ತಿ ಇರಬೇಕು. ಸ್ವಲ್ಪ ನೀರು ಬರೆದವಾಗ ಆಕಾಶಕ್ಕೆ ನೋಡಿದ್ರು, ಓ ಜಗತ್ತು ಬಿಡದವ್ರು ತಿಳ್ಕೊಂಡ್ಬಿಡ್ತೇವೆ. ತಪ್ಪದು, ಆ ಕಷ್ಟ ಅನುಭವಿಸಿದಾಗ ಮಾತ್ರ ಸುಖದ ಬೆಲೆ ತಿಳಿತಕ್ಕಂಥದ್ದು. ಅರ್ಜುನ ತಕ್ಷಣ ಎದ್ದನಂತೆ, ಅಪೂರ್ವವಾದ ಬಾಣಗಳನ್ನು ತಗೋತಾನೆ, ಶಲ್ಯರಾಜನನ್ನ ಹೊಡಿತಾನೆ, ಅವನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ಹಾಕಿಬಿಟ್ಟಂತ. ಆ ಯುದ್ಧದೊಳಗೆ ಶಲ್ಯರಾಜ ಬಿಡಲಿಲ್ಲ, ಯುದ್ಧ ಮಾಡ್ತಾ ಮಾಡ್ತಾ ಗದಾ ತಗೊಂಡಂತೆ ಕೈಯೊಳಗೆ, ಗದೆಯನ್ನು ತಗೊಂಡು ಅರ್ಜುನನ ಎದೆಗೆ ಜೋರಾಗಿ ಎತ್ತು ಬಿಟ್ಟಂತೆ. ಆ ಆಯುಧ ಇರೋದು ದೊಡ್ಡದಲ್ಲ, ಪ್ರಯೋಗ ಮಾಡೋದೊಳಗೆ ಆಲ್ಟ್ ಅದು ಬಂದು ಅರ್ಜುನ ಎದೆ ಸರಿಯಾಗಿ ಒಂದು ಪಟ್ಟಂತ ಹೊಡಿತಂತೆ. ಎಷ್ಟು ಜೋರಾಗಿ ಬಿತ್ತು ಅಂದ್ರೆ ಅರ್ಜುನ ಮತ್ತೊಮ್ಮೆ ಮೂರ್ಛಿತನಾಯ್ತ ಅಂತ ಹೇಳಿದ್ದ. ಈ ರೀತಿ ಇಮ್ಮಿಡಿಯೇಟ್ ಆಗಿ ಮತ್ತೊಮ್ಮೆ ಹೊಡಿತಾನೆ ಶಲ್ಯರಾಜ ಅಂತ ಕೇಳಿದ್ರೆ, ಎಂಥ ಮಹಾಪರಾಕ್ರಮಿ ಅವನು ಶಲ್ಯರಾಜ. ಅಂಥವನನ್ನ ಭೀಮಸೇನ ಅನಾವತ್ತೆಗೆ ಆಕಾಶಕ್ಕೆ ಹೋಗಿದ್ದಂತೆ. ದ್ರೌಪದಿ ಸ್ವಯಂವರಕರು ಬಂದಿತ್ತಲ್ಲ, ಅವರು ಮೇಲೆ ಸರ್ರಂತ ಹೋಗಿರ್ತಾನಪ್ಪ, ರಾಕೆಟ್ ಹೋದ ಹೋಗಿರ್ತಾನೆ ಶಲ್ಯರಾಜ. ಅವ್ನು ಹಿಡ್ಕೊಂಡು ಮತ್ತೆ ಕೆಳಗಿಟ್ಟಿದ್ದಂತೆ. ಎಷ್ಟು ಕಂಪೇರ್ ಮಾಡಿ ನೋಡಂತೆ, ಅರ್ಜುನನಿಗೆ ಶಲ್ಯರಾಜ ದಿವಸ ಭಾರಿ ಕಷ್ಟ ಆಗ್ತಾ ಇದೆ. ಅಂತ ಶಲ್ಯರಾಜ ಭೀಮನ ಮುಂದೆ ಏನೂ ಲೆಕ್ಕಕ್ಕೆ ಬರಲಿಲ್ಲ ಅಂತ ಕೇಳಿದ್ರೆ, ಭೀಮಸೇನ ಸಮೂಹ ನಾಸ್ತಿ, ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಅತ್ಯದ್ಭುತವಾದಂತಹ ಸಂದೇಶ ಅದು. ಆ ಕ್ಷಣಕ್ಕೆ ಅರ್ಜುನ ಮತ್ತೆ ಎದ್ದ, ಕೃಷ್ಣನ ರಕ್ಷಣೆಯಲ್ಲಿ ಎದ್ದ, ಬಹಳ ಯೋಚನೆ ಮಾಡಿದ, ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದವನೇನೆ. ಅಷ್ಟೊತ್ತಿಗೆ ಶಲ್ಯರಾಜ ಇನ್ನೊಂದು ಧನಸ್ಸು ತಗೊಂಡ್ಬಿಟ್ಟಿದ್ದೆ, ಗದೇನ ಎಷ್ಟ ಇನ್ನೊಂದು ಧನಸ್ಸು ತಯಾರಾಗಿದ್ದ, ಮತ್ತೆ ಹೊಡೆಯಲಿಕ್ಕೆ ಶುರು ಮಾಡಿದ. ಬಿಡಲಿಲ್ಲ ಅಂತ ಶಲ್ಯರಾಜ ಮತ್ತೊಂದು ಬಾಣವನ್ನು ತಗೊಂಡು ಹೊಡಿತಾನೆ, ಮತ್ತೆ ಎದೆಗೆ ಹೊಡಿತಂತೆ, ಮತ್ತೊಮ್ಮೆ ಮೂರ್ಛಿತನಾಗ್ತಾನೆ. ಹ್ಯಾಟ್ರಿಕ್ ಇದು, ಒಳ್ಳೆ ಹ್ಯಾಟ್ರಿಕ್ ಹೊಡಿತಾನೆ ಶಲ್ಯರಾಜ. ಯಾವ್ಯಾವುದೋ ಹೊಡಿಲಕ್ಕೆ ಬರೋದಿಲ್ಲ ಇವರಿಗೆ, ಮೂರ್ಛದ ಕಂಟಿನ್ಯೂಸ್ ಮೂರ್ಛೆ ಬಿಡಿಸ್ತಾನೆ, ಸ್ವಲ್ಪ ಕೂಡ ಅವಕಾಶ ಕೊಡಬಾರದು. ಎಂಥ ಪರಾಕ್ರಮಿ ಶಲ್ಯರಾಜ. ಇಂಥವರೆಲ್ಲ ಪಾಂಡವರ ವಿರುದ್ಧ ಇದ್ದಾರೆ ಅನ್ನೋ ಕಾರಣಕ್ಕೆಲ್ಲ ಮಣ್ಣುಮುಖ್ಯ ಹೋಗ್ತಾರೆ ಅಂತ ಗೊತ್ತಾದಾಗ, ದೇವರ ದಯ ಒಂದಿಲ್ಲದೆ ಹೋದ್ರೆ ಯಾವುದೂ ಕೌಂಟ್ ಆಗೋದಿಲ್ಲ. ದೇವರ ದಯ ಒಂದಿತ್ತು ಅಂದ್ರೆ ಮೈನಸ್ ಪಾಯಿಂಟ್ ಅಲ್ಲಿ ಪ್ಲಸ್ ಪಾಯಿಂಟ್ ಆಗಿಬಿಡ್ತಾರೆ. ದೇವರ ಅನುಗ್ರಹ ಇದ್ರೆ ಪ್ರತಿಯೊಂದು ಪ್ಲಸ್ ಪಾಯಿಂಟ್, ಅದೊಂದಿಲ್ಲದೆ ಹೋದ್ರೆ ಪ್ರತಿಯೊಂದು ಮೈನಸ್ ಪಾಯಿಂಟ್ಗಳೇ. ಹರಿನೇ ಒಲಿಯಲು ಆರು ಮುನಿದೇನು ಮಾಡುವರು, ಹರಿನೀ ಮುನಿಯಲು ಆರು ಒಲಿದೇನು ಮಾಡುವರು. ಎಷ್ಟು ಶಾಶ್ವತವಾದ ಸತ್ಯ ಅದು. ಅದನ್ನು ಇದಕ್ಕೆ ದೃಷ್ಟಾಂತ ಈ ಕಾಲದಲ್ಲಿ ನೋಡ್ತಾ ಇದ್ದೇವೆ. ಅರ್ಜುನ ಸಾಕಾಗಿ ಹೋಗ್ತದೆ ಚಂದ್ರರಾಜ ಎದುರಿಸ್ಬೇಕಾದ್ರೆ. ಅಷ್ಟೊತ್ತಿಗೆ ಭೀಮಸೇನ ಬರ್ತಾನೆ. ಸ ಅರ್ಜುನ ಕೇಳಿ ಭಾರಿ ಕಷ್ಟ ಆಗ್ತಿದೆ ಅಂತೇಳಿ ರಥಗೀತ ಹೊಡಿತಾನೆ, ಚಂದ್ರರಾಜ ಆ ಕಡೆ ಹೋಗ್ತಾನೆ. ಆದ್ರೆ ಆತನ್ನ ಕತೆ ಮುಗಿಸ್ಬೇಕು ಅಂತ ಓದಿದ್ದು ಭೀಮಸೇನ ಅನ್ನೋದನ್ನು ಬರೀಬಾರದು. ಇನ್ನು ಭೀಮಚಂದ್ರ ಯುದ್ಧ ಹೇಗೆ ನಡೆಯುತ್ತೆ, ಆ ಯುದ್ಧದಲ್ಲಿ ಚಂದ್ರರಾಜರ ಗತಿ ಎಲ್ಲಿಗೆ ಬಂತು, ಹೇಗೆ ಧರ್ಮರಾಜ ಚಂದ್ರರಾಜರನ್ನು ಸಂಹಾರ ಮಾಡ್ತಾನೆ ಅಂತ ಹೇಳಿ ಚಂದ್ರರಾಜರ ವಧೆ, ಶಕುನಿ ಮೊದಲಾದವರ ಸಂಹಾರ, ದುರ್ಯೋಧನರ ಸಂಹಾರ ಎಲ್ಲ ನಡೆಯೋದು ಈ ಪರ್ವದೊಳಗೆ. ಅಂದ್ರೆ ಈ ಸರಿ ದುರ್ಯೋಧನ ಸಾಯ್ತಾನೆ. ಭಾರಿ ಇಂಟ್ರೆಸ್ಟಿಂಗ್ ಅಂದ್ರೆ, ಯಾರ ಬಗ್ಗೆ ಇಷ್ಟು ದಿವಸ ಕೇಳ್ಕೊತಾ ಬಂದಿದ್ದೀವಿ ಮೊದಲೇ, ಇದರಿಂದ ಹೇಳೋದು ಅವನ ಅಂತ್ಯಕಾಲ ಇದು. ಒಂದು ಅಂತ್ಯಕಾಲದೊಳಗೆ ತನ್ನ ಪರಮಾವಧಿ ಸಾಮರ್ಥ್ಯವನ್ನು ತೋರಿಸ್ತಾನೆ. ದುರ್ಯೋಧನ ಹೇಗೆ ಸತ್ತ, ಏನೇನ್ ನಡೀತು, ಅದರ ಫಲಿತಾಂಶ ಏನು, ಪಾಂಡವರು ಹೇಗೆ ಪಟ್ಟಾಭಿಷಿಕ್ತರಾಗ್ತಾರೆ, ಅಲ್ಲಿವರೆಗೂ ಹೋಗುತ್ತೆ. ಒಂದು ವಾರದ ಉಪನ್ಯಾಸದಲ್ಲಿ ಪಾಂಡವರ ಪಟ್ಟಾಭಿಷೇಕದವರೆಗೂ ಈ ಕಾರ್ಯಕ್ರಮ ನಡೆಯುತ್ತಾದ್ದರಿಂದ ಇವತ್ತು ಹೊತ್ತಾಗಿದೆ. ನಾಳೆ ದಿವಸ ಸರಿಯಾಗಿ ಏಳಕ್ಕೆ ಪ್ರಾರಂಭ ಮಾಡಿ ಎಂಟು ಕಾಲವರೆಗೆ ಇವೆಲ್ಲ ಪ್ರಸಂಗಗಳನ್ನು ನೋಡೋಣ ಅಂತ ಹೇಳ್ತಾ, ಇವತ್ತು ಮೊದಲೇ ಹೇಳಿದಂತೆ ಶ್ರೀ ಗುರುರಾಜರಾಯರು ಬಹಳ ಅಪೂರ್ವವಾದ ಕಾರ್ಯ ಮಾಡಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಪ್ರೋತ್ಸಾಹ ಸಿಕ್ಕದೆ ಹೋದರೆ ಯಾವ ಫೀಲ್ಡಲ್ಲೂ ಬಳಸ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಸಾಧು ಗುರುತಿಸತಕ್ಕಂಥ ಜನಗಳ ಸಂಖ್ಯೆ ಭಾರಿ ಕಡಿಮೆ. ಇವತ್ತಿನ ದಿವಸ ವಿದ್ಯೆ ಮಾರಾಟವಾಗಿರೋದೇ ಜಗತ್ತೇ ಕಾಣ್ತಾ ಇದೆ. ಎಲ್ಲಾ ವಿದ್ಯೆನೂ ಮಾರಾಟನೇ ಇವತ್ತು. ಇವತ್ತು ಮಾರಾಟ ಮಾಡದೇ ಇರೋ ವಸ್ತುವೇ ಜಗತ್ತಲ್ಲಿ ಯಾವುದೂ ಇಲ್ಲ. ಗೋಗಳನ್ನು ಮಾರಾಟ ಮಾಡಬಾರದು ಶಾಸ್ತ್ರ. ಅದನ್ನ ಹೇಗೆ ಮಾರ್ತಾ ಇರೋದ್ರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾರ್ತಾ ವಿದ್ಯೆಯನ್ನು ಗೋ ಶಬ್ದಕ್ಕೆ ವಿದ್ಯೆ ಅಂತಲೂ ಅರ್ಥ. ಅಂತ ಹೊತ್ತಿನೊಳಗೆ ಸ್ವತಃ ತಾವು ಜನಗಳಿಗೆ ವಿಶೇಷ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ಅಪೂರ್ವ ರೀತಿಯಲ್ಲಿ ಮಾಡಿಸೋದ್ರ ಜೊತೆಗೆ ಒಂದು ನಮ್ಮ ಇಡೀ ಮಾಧ್ವ ಜನಾಂಗ ಬ್ರಾಹ್ಮಣ ಜನಾಂಗದೊಳಗೆ ಸಾಧನೆ ಮಾಡ್ತಕ್ಕಂಥ ಗುರುತಿಸಬೇಕು ಅಂತ ಏನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಅದು ವಿಶೇಷ ಅಭಿನಂದನೆ ಮಾಡ್ತಾರೆ. ಒಂದು ಕಡೆಗೆ ಮಹಾಭಾರತಾದಿಗಳ ಪ್ರವಚನ ಮಾಡಿಸ್ತಾರೆ, ಇನ್ನೊಂದು ಕಡೆಗೆ ವಿದ್ಯಾರ್ಥಿಗಳ ಪ್ರೋತ್ಸಾಹ ಇಂಥ ಕೆಲಸಗಳನ್ನು ಮಾಡ್ತಾರೆ. ಆ ಕೆಲಸಗಳಿಂದ ವಿಶೇಷ ಧರ್ಮ ಜಾಗೃತಿ ಆಗುತ್ತೆ ಅಂತ ಹೇಳೋ ಅಭಿನಂದನೆ ಮಾಡ್ತಾ, ನಾಳೆ ಸರಿಯಾಗಿ 7 ಗಂಟೆಗೆ ಪ್ರಾರಂಭವಾಗುತ್ತೆ ಪ್ರವಚನ ಅಂತ ತಿಳಿಸಿ ಇವತ್ತಿನ ಉಪನ್ಯಾಸವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಶ್ರೀಯತಾಂ ಕಮಲಮ್.